मंदोहम हेविशुद्धये सत्यम सत्यम पुनः सत्यम विष्णुतीर्थ प्रसादतः सर्वे कामा भवन्त्येव शबदो बिम्बसन्निधौ चिंतामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देऽख्यविशिष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविवरं शान्तं विजयाक्षिपुरं भजे श्रीगुरुभ्यो नमः हरिः ओम् ಒಳ್ಳೆ ಸಂದರ್ಭ. ಜಗತ್ತಿಗೆ ಜ್ಞಾನವನ್ನು ಪೂರ್ಣವಾಗಿ ಯಾರ್ಯಾರಿಗೆ ಯಾವ್ಯಾವ ಕಾಲದಲ್ಲಿ ಭಗವಂತನ ಅನುಗ್ರಹದಿಂದ ಜ್ಞಾನ ಬರಬೇಕೋ ಆಯಾ ಕಾಲಕ್ಕೆ ತಾವು ಒದಗಿ ಬಂದು ಆಯಾ ಜೀವಿಗಳನ್ನು ಉದ್ಧಾರ ಮಾಡಿದಂಥ ನಾರದರೇ ಪುರಂದರದಾಸರಾಗಿ ಬಂದರು. ಇಡೀ ಭಾಗವನ್ನು ತೆಗೆದು ನೋಡಿದಾಗ ಪ್ರಹ್ಲಾದರಾಜರಿಗೆ ಉಪದೇಶ ಕೊಟ್ಟವರು ನಾರದರೇ, ಪ್ರಿಯವ್ರತರಾಜರಿಗೆ ಉಪದೇಶ ಕೊಟ್ಟವರು ನಾರದರೇ, ಧ್ರುವರಾಜರಿಗೆ ಹಾಗೆ ಅನೇಕ ಜನ ಜ್ಞಾನಿಗಳಿಗೆ ಉಪದೇಶ ಕೊಟ್ಟು ಭಗವಂತನ ಪರಿಚಯವನ್ನು ಮಾಡಿಕೊಟ್ಟವರೇ ನಾರದರು. ಘೋರ ನರಕದೊಳಗೆ ಬಿದ್ದ ಅಪಾರ ಜನರು ಚೀರುತ್ತಿರಲು ಉದ್ಧಾರ ಮಾಡಿದ ನಾರದರಿವರು ಅಂತ ಪರಿಚಯ ಮಾಡಿಕೊಟ್ಟವರೇ ನಮ್ಮ ವಿಜಯಪ್ರಭುಗಳು. ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾರೆ. ಇಷ್ಟೇ ಅಲ್ಲದೆ ನಾರದರ ಪರಿಚಯ ನಾವು ಪರಿಚಯ ಮಾಡೋದಲ್ಲ, ಭಾರತ ಪರಿಚಯ ಮಾಡಿಕೊಡುತ್ತೆ. ಭಾರತದಲ್ಲಿ ಸಭಾ ನಿರ್ಮಾಣ ಆಗುತ್ತೆ, ಪಾಂಡವರದ್ದು ಮಯಸಭಾ. ಕೃಷ್ಣನಾಜ್ಞೆಯಿಂದ ಮಯಾಸುರ ಬಂದು ನಿರ್ಮಾಣ ಮಾಡಿಕೊಡ್ತಾನೆ. ಅಂಥ ಕಾಲಕ್ಕೆ ಸಭೆಯಲ್ಲಿ ಎಲ್ಲರೂ ಬಂದಿರುತ್ತಾರೆ, ಋಷಿಮುನಿಗಳು ವೇದವ್ಯಾಸರು ಸಹ ಎಲ್ಲರೂ ಬಂದಿರುತ್ತಾರೆ. ಅಂಥ ಕಾಲಕ್ಕೆ ಒಬ್ಬ ವ್ಯಕ್ತಿ ಸಭೆಗೆ ಬಂದ್ರು ಅಂತ ಹೇಳುತ್ತಾರೆ. ಒಬ್ಬ ವ್ಯಕ್ತಿ ಆ ಸಭೆಗೆ ಬಂದ್ರು ಅಂತ ಪರಿಚಯ ಮಾಡಿಕೊಡ್ತಾ ಆ ವ್ಯಕ್ತಿ ಎಂಥವರು ಅಂದ್ರೆ ಭಾರತದಲ್ಲಿ ಒಂದೂವರೆ ಪುಟ ಹೇಳುತ್ತೆ ಸಭಾ ಪರ್ವದಲ್ಲಿ. ಯಾರ ಬುದ್ಧಿಯಲ್ಲಿ ನಾಲ್ಕು ವೇದಗಳು ಸದಾ ತಿರುಗಾಡುತ್ತಾ ಇರುತ್ತೋ, ವೇದಾಂಗಗಳು ಷಡಂಗಗಳು ಯಾರ ಕರ ತಲ ಆಮಲಕ ಅಂದರೆ ಅಂಗೈಯಲ್ಲಿ ನೆಲ್ಲಿಕಾಯಿಯಂತೆ, ಅಂಗೈಯಲ್ಲಿ ನೆಲ್ಲಿಕಾಯಿ ಇಟ್ಟರೆ ಕನ್ನಡಿ ಬೇಕಾ, ಏನ ಪರಿಚಯ ಮಾಡಿಕೊಡಬೇಕಾ, ಆ ಥರ ಇಡೀ ಶಾಸ್ತ್ರ ಯಾರಿಗೆ ಕರತಲಾಮಲಕವೋ, ಯಾರಿಗೆ ಇಡೀ ರಾಜದ ರಾಜನೀತಿ, ರಾಜ್ಯದ ಬೇಕಾಗಿರತಕ್ಕಂಥ ರಾಜನೀತಿ ಶಾಸ್ತ್ರ ಎಲ್ಲ ಯಾರಿಗೆ ಕರತಲಾಮಲಕವೋ. ಬೇಡ, ನಾನು ಹೇಳಲಿಕ್ಕೆ ನನ್ನ ಕೊಟ್ಟ ಸಮಯ ಸಾಕಾಗಲ್ಲ. ಆ ಒಂದೂವರೆ ಪುಟ ಕೇಳಬೇಕಾ, ನಾಡೊಂದು ಬನ್ನಿ ಬೆಂಗಳೂರಿಗೆ ಬನ್ನಿ, ನಮ್ಮ ಅನುಗ್ರಹ ವಿಠಲ ದೇವಸ್ಥಾನದಲ್ಲಿ ಆ ಸಬ್ಜೆಕ್ಟ್ ಇಟ್ಕೊಂಡಿದೆ. ಪುರಂದರದಾಸರ ಪೂರ್ವಾಶ್ರಮ ಅಂದರೆ ಪೂರ್ವಜನ್ಮ ಯಾವುದು ನಾರದರಲ್ವೇ, ಆ ನಾರದರ ಪರಿಚಯ ಭಾರತ ಮಾಡಿಕೊಡುತ್ತೆ. ಅಂಥ ಅಪರೂಪದ ವ್ಯಕ್ತಿ ಬಂದ್ರು, ಬಂದ ಕೂಡಲೇ ಇಡೀ ಸಭೆ ಎದ್ದು ನಿಂತಿತು ಅಂತ ಪರಿಚಯ. ಅವಾಗ ನಮ್ಮ ಕೊನೆಗೆ ಪ್ರಶ್ನೆ, ಯಾರ ವ್ಯಕ್ತಿ ಇಡೀ ಸಭೆ ವೇದವ್ಯಾಸರು ಪರಶುರಾಮರು ಬಿಟ್ಟು ಮಿಕ್ಕೆಲ್ಲರೂ ದಿಗ್ಗನೆ ಎದ್ದು ನಿಲ್ಲಬೇಕಾದರೆ, ಸಮಸ್ತ ಋಷಿಮುನಿಗಳು ಎಲ್ಲರೂ ದೇವತಾ ಸಮೂಹವೂ ನಿಲ್ಲಬೇಕಾದರೆ ಯಾರ ವ್ಯಕ್ತಿ ಅಂದರೆ ಕೊನೆಗೆ ಪರಿಚಯ ಮಾಡಿಕೊಡುತ್ತಾರೆ ನಾರದರು. ಅಂಥ ನಾರದರನ್ನ ಪರಿಚಯ ಮಾಡಿಕೊಡುತ್ತಾರೆ. ನಾರದರು ಅಂದ್ರೆ ಯಾರು ಏನು ತಿಳ್ಕೊಂಡಿದ್ದೀರಾ, ನಾರಂ ದದಾಚೀಚಿ ನಾರದ, ಜ್ಞಾನವನ್ನ ಪೂರ್ಣವಾಗಿ ಕೊಡುತ್ತಾರೆ. ಜ್ಞಾನ ಕೊಡೋದು ಅಂದ್ರೆ ನಮ್ಮ ಥರ ಬಂದು ಒನ್ ಅವರ್ ನೋಡಿಕೊಂಡು ಈ ಜ್ಞಾನ ಅಲ್ಲ, ಕೊಟ್ರೆ ಸ್ವಾಮಿಯ ಪರಿಚಯ ಮನ ಮುಟ್ಟಿ ಆಗಿಬಿಡಬೇಕು. ಆ ವ್ಯಕ್ತಿ ನಾರದರ ಪರಿಚಯದಿಂದಾಗಿ ಸ್ವಾಮಿಯನ್ನು ಬಿಟ್ಟು ಮತ್ತು ಬೇರೆ ಕಡೆ ಹೋಗಿರಬಾರದು. ಅಂಥ ಮನಮುಟ್ಟುವ ಪರಿಚಯ ಮಾಡಿಕೊಡುವ ಮಹಾಸಾಮರ್ಥ್ಯ ಅಂಥ ಮಹಾನುಭಾವರು ನರಕಕ್ಕೆ ಹೋದರಂತೆ. ನರಕಕ್ಕೆ ಹೋದಾಗ ಅಲ್ಲಿ ಎಲ್ಲರೂ ಬಹಳ ದುಃಖ ಪಡ್ತಾ ಇದ್ರಂತೆ. ನೋಡಿ ಕರಗಿ ಹೋಯಿತು ನಾರದರ ಮನಸ್ಸು. ಅದು ಆ ಮಾತನ್ನು ಕೇಳಿದಾಗ ನಾವಂದುಕೊಳ್ತೇವೆ ಅಲ್ಲಿ ದುಃಖ ಪಡ್ತಾ ತುಂಬಾ ಜನ ಇದ್ರು, ಅದರಲ್ಲಿ ಸಜ್ಜನರು ಇದ್ರು, ದುರ್ಜನರು ಇದ್ರು. ದುರ್ಜನರು ಅಂದ್ರೆ ಸ್ವಭಾವತಃ ಸ್ವರೂಪದಲ್ಲಿ ಯಾರು ದುರ್ಜನರು ಅವರು ಇದ್ರು, ಸಜ್ಜನರು ಇದ್ರು. ಅವರೆಲ್ಲರನ್ನ ನೋಡಿ ನಾರದರಿಗೆ ಮನಸ್ಸು ಬಹಳ ದುಃಖ ಎನ್ನುವಂತಹ ತಿಳಿಯಬೇಡಿ, ಯಾರು ಸ್ವರೂಪತಃ ಸಜ್ಜನರೋ ಅವರು ದುಃಖ ಪಡುವುದನ್ನು ನೋಡಿ ತುಂಬಾ ಅವರಿಗೆ ಮನಸ್ಸು ಕರಗಿ ಹೋಯ್ತಂತೆ. ನೋಡಿದ್ರು ಹೇಗೆ ಉದ್ಧಾರ ಮಾಡಬೇಕು ಇವರನ್ನ, ಏನು ಒಬ್ಬರನ್ನೋ ಇಬ್ಬರನ್ನೋ ಕರ್ಕೊಂಡು ಬರೋಣ ಅಂದ್ರೆ ನಮ್ಮ ಮೈಸೂರು ರಾಮಚಂದ್ರಾಚಾರ್ಯ ಕಾರ್ಯಕ್ರಮದಲ್ಲಿ ಜನ ಸೇರಿದಂತೆ ನರಕದಲ್ಲಿದ್ದಾರೆ. ನೀವಲ್ಲ, ಎಷ್ಟು ಜನ ಸೇರ್ತಾರೆ ಅಂದಾಗಿ ಎಕ್ಸಾಂಪಲ್ ಕೊಟ್ಟೆ. ನೋಡಿ ಮಧ್ಯಾಹ್ನ ಊಟ ಆಗಿದೆ, ವಿಶ್ರಾಂತಿ ಸಮಯ, 3 ಗಂಟೆಗೆ ಬೆಂಗಳೂರಲ್ಲಿ ಪ್ರವಚನ ಇಟ್ಟರೆ ಬರ್ತಾರಾ? ಯಾರೂ ಬರಲ್ಲ. ಮೈಸೂರಲ್ಲಂತೂ ಸುಬ್ಬರಾಮ್ ಸಾಧ್ಯವೇ ಇಲ್ಲ, ಮೈಸೂರಂತೂ ಸುಬ್ಬರಾಮ್ ಸಾಧ್ಯವೇ ಇಲ್ಲ ಅಂತ ಹತ್ತು 3 ಗಂಟೆಗೆ ಇಷ್ಟು ಜನ ಬಂದು ಕೂತಿದ್ದಾರೆ. ನಾನು ಅಂದುಕೊಂಡೆ 3 ಗಂಟೆ ನನ್ನ ಪ್ರವಚನ ಅಂತ ಹೇಳಿದ್ದಾರೆ, ಜನ ಇರ್ತಾರೋ ಇಲ್ವೋ ಅಂತ ನೋಡಿದೆ. ಇಲ್ಲ, ಬೇರೇನೆ ಇವರ ಕಾರ್ಯಕ್ರಮ. ನರಕದಲ್ಲಿ ಅಷ್ಟು ಜನ ಸಾಸಿವೆ ಹಾಕಿದಂತೆ ರಾಶಿ ರಾಶಿ ಮರಳಂತಹ ಇದ್ದಾರೆ ಎಲ್ಲರೂ ಕೂಡ. ಎಲ್ಲರನ್ನು ಉದ್ಧಾರ ಮಾಡಬೇಕಾದರೆ ಅದು ಅವರನ್ನು ಉದ್ಧಾರ ಮಾಡೋದು ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಅದೊಂದು ಮಂತ್ರ ಆಗಬೇಕು. 1 shot 2 birds ಅಂತ. ಅದಕ್ಕೆ ಏನು ಮಾಡಿದ್ರು? ಗರುಡ ಪುರಾಣ ವರ್ಣನೆ ಮಾಡುತ್ತೆ, ಬಂದ್ರಂತೆ ಸೀದಾ ಒಂದು ದೊಡ್ಡ ಬಂಡೆಗಲ್ಲಿತ್ತಂತಲ್ಲಿ, ಆ ಬಂಡೆಗಲ್ಲ ಮೇಲೆ ನಿಂತರು, ಮಹತಿ ವೀಣೆಯನ್ನು ತಗೊಂಡ್ರು, ಶುರು ಮಾಡಿದ್ರು ದೇವರ ನಾಮಸ್ಮರಣೆ. ಭಾಗವತ ಹೇಳುತ್ತೆ ಈ ಪಾಪಕ್ಕೆ ಈ ಪ್ರಾಯಶ್ಚಿತ್ತ, ಈ ಪಾಪಕ್ಕೆ ಈ ಪ್ರಾಯಶ್ಚಿತ್ತ, ಕೊನೆಗೆ ಯಾವ ಪಾಪಗಳಿಗೆ ಪ್ರಾಯಶ್ಚಿತ್ತವೇ ಇಲ್ಲವೋ, ಲಿಸ್ಟ್ ಅಲ್ಲಿ ಯಾವ ಪಾಪಗಳಿಗೆ ಪ್ರಾಯಶ್ಚಿತ್ತವೇ ಇಲ್ಲವೋ ಅಂಥದ್ದಕ್ಕೆ ಪ್ರಾಯಶ್ಚಿತ್ತ ಯಾವುದು ಅಂದ್ರೆ ಹೇಳುತ್ತಾರೆ, ನಾಮಂ ವ್ಯಾಹರಣಂ ವಿಷ್ಣೋ ಯತಸ್ತದ್ ವಿಷಯಾಮತಿ. ದೇವರನ್ನೇ ನೆನೆದು ದೇವರ ನಾಮಸ್ಮರಣೆ ಯಾರು ಮಾಡುತ್ತಾರೋ ಅದೊಂದೇ ರಾಜಮಾರ್ಗ ಎಲ್ಲಾ ಪಾಪಗಳನ್ನು ಕೊಚ್ಚಿ ಹಾಕುವುದಕ್ಕೆ. ನಮಗ ಒಂದಾ ಎರಡ ಬೆಟ್ಟಗಳು ಬೆಟ್ಟಗಳೇ ಇದೆ. ಬದರಿ ಹೋಗಿದ್ದೀರಾ? ಎಷ್ಟು ದೊಡ್ಡ ಬೆಟ್ಟ! ಅಂಥ ಬೆಟ್ಟ ನಮ್ಮ ಪಾಪ ಅದು ಒಂದಲ್ಲ, ಅಂಥ ಬೆಟ್ಟಗಳು ತುಂಬಾ ಇದೆ. ಅದನ್ನ ಒಡಕೊಂಡು ಮಾರ್ಗ ಮಾಡಿಕೊಂಡು ನಾವು ಹೋಗಬೇಕು. ಸಾಧ್ಯವೇ? ನಮ್ಮ ಹತ್ರ ಒಂದು ಸೂಜಿ, ಸೂಜಿಯಿಂದ ಬೆಟ್ಟ ಒಡೆಯಲಿಕ್ಕೆ. ಸೂಜಿ ಅಂದ್ರೆ ಯಾವುದು? ನಾವು ನಿತ್ಯ ಮಾಡುವಂತಹ ಈ ಬಟ್ಟಲಲ್ಲಿ ನೀರು, ಆ ಬಟ್ಟಲೆ ಹಾಕಿ, ಏನು ಸಂಧ್ಯಾ ವಂದನೆ, ದೇವರ ಪೂಜೆ, ಇವೆಲ್ಲ ಎಂಥದ್ದು ಗೊತ್ತಾ? ಆ ಪಾಪವನ್ನ ಸೀಳಲಿಕ್ಕೆ ಸೂಜಿ ತರ. ಯಾಕೆ ಹಾಗಂತೀರಾ ಅಂದರೆ, ಆ ಇಡೀ ಕಾರ್ಯಕ್ರಮದಲ್ಲಿ ಬೆಳಗ್ಗಿಂದ ಸಾಯಂಕಾಲ ಪರ್ಯಂತ ನಾವು ಮಾಡುವ ತಂತು ಅದರಲ್ಲಿ ಮನಸ್ಸು ದೇವರಲ್ಲೇ ಇರಲ್ಲ. ದೇವರಲ್ಲಿ ಬಿಟ್ಟು ಮನಸ್ಸೆಲ್ಲೋ ಇರುತ್ತೆ, ಮೆಕ್ಯಾನಿಕಲ್ ಎಲ್ಲ ನಡೆದೋಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ದೇವರಲ್ಲೇ ಮನಸ್ಸಿಟ್ಟು ದೇವರ ನಾಮವನ್ನ ಒಮ್ಮೆ ಉಚ್ಚಾರ ಮಾಡಿದರೆ ಸಾಕು, ಜನ್ಮ ಕೊಟ್ಟೆಂಬ ಸಾಮಗ್ರಿ ಕೋಟಿ ಜನ್ಮಗಳ ಪಾಪ ಕತ್ತರಿಸಿ ಹೋಗುತ್ತೆ ಅಂತ. ಅಂಥ ಇದು ಅಜಾಮಿಲೋಪಾಖ್ಯಾನ. ಅದನ್ನ ಜಗತ್ತಿಗೆ ತೋರಿಕೊಳ್ಳಿಕ್ಕಾಗಿ ಒಮ್ಮೆ ಭಗವಂತನ ನಾಮ ಸಂಕೀರ್ತನವನ್ನ ಮಾಡಲಿಕ್ಕೆ ಶುರು ಮಾಡಿದರು. ಅಂಥ ಕಾಲಕ್ಕೆ ಆ ನರಕದಲ್ಲಿರ್ತಕ್ಕಂಥ ಅದಕ್ಕಂಡು ವಿಜಯದಾಸರು ಬಹಳ ಚೆನ್ನಾಗಿ ಹೇಳುತ್ತಾರೆ, ನರಕ ಬತ್ತಿ ಪೋಯಿತಯ್ಯ ಅಂತ. ನರಕದಲ್ಲಿರೋ ಸಜ್ಜನರ ಗುಂಪು ಗುಂಪೆಲ್ಲ ವಿಮಾನಗಳು ಬಂದು ಎಲ್ಲರು ಹೊರಟಾಯಿತು, ಖಾಲಿ ಯಾರಲ್ಲಿ ಇಲ್ಲವೇ ಇಲ್ಲ. ಅವಾಗ ಯಮಧರ್ಮರಾಜರು ಬಂದು ನೀವು ಇಲ್ಲೇ ಇದ್ರೆ ಎಲ್ಲರೂ ಹೊರಟು ಹೋಗ್ತಾರೆ, ಸ್ವಲ್ಪ ಮುಂದಕ್ಕೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರನ್ನ. ಆ ರೀತಿಯಲ್ಲಿ ಘೋರ ನರಕದೊಳಗೆ ಬಿದ್ದ ಅಪಾರ ಜನರು ಚೀರು ತಿರಲು ಉದ್ಧಾರ ಮಾಡಿದ ನಾರದರಿವರು ಅಂತ. ಸರಿ, ಅಂತ ಪುರಂದರದಾಸರ ಆರಾಧನಾ ಕಾರ್ಯಕ್ರಮ ನಮ್ಮ ರಾಮಚಂದ್ರಾಚಾರ್ಯರಿಂದ, ರಾಮಚಂದ್ರಾಚಾರ್ಯ ಮಾಡ್ತಾ ಇಲ್ಲ, ರಾಮಚಂದ್ರಾಚಾರ್ಯರಿಂದ ವಿಜಯದಾಸರು ಮಾಡಿಸ್ತಾ ಇದ್ದ. ಅವರನ್ನೇ ಕೇಳಿ. ಸರಿ, ನಂತರ ಅಂತ ವಿಜಯದಾಸರ ಸಂಕಲ್ಪಾನುಸಾರವಾಗಿ ನಡೆಯತಕ್ಕಂತಹ ಈ ಒಂದು ಜ್ಞಾನ ಕಾರ್ಯಕ್ರಮದಲ್ಲಿ ಅವರಿಗೆ ಹಿಂದೆ ಬೆನ್ನೆಲುಬಾಗಿ ನಿಂತು ನಡೆಸುವಂತಹ ಮಹಾನುಭಾವರು ಅಂದರೆ ನಮ್ಮ ನಾಗಸಂಪಿಗೆ ಆಚಾರ್ಯ. ಹೌದು, ಅವರೇ ಈ ಸಬ್ಜೆಕ್ಟ್ ಎಲ್ಲ ಸೆಲೆಕ್ಟ್ ಮಾಡಿಕೊಡೋದವರೇ, ಇಂತಿಂತವರಿಗೆ ಇದು ಕೊಡಿ, ಇದು ಕೊಡಿ, ಇದು ಕೊಡಿ ಅಂತ. ಅವರ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡೋದರಲ್ಲೇ ತಾತ್ಪರ್ಯ ಇಷ್ಟಿದೆ. ಬಂದ ಪಂಡಿತರು ತಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡಿ ಹೋಗ್ಲಿ ಅಂತಲ್ಲ, ಸಂಸಾರದಲ್ಲಿ ಬಿದ್ದು ನರಳತಾ ಇರುವಂತಹ ಜನರು ಎಲ್ಲರೂ ಬರ್ತಾರೆ, ಅವರು ಆರಾಧನೆ ಮುಗಿಸಿ ಮತ್ತು ಸಂಸಾರಕ್ಕೆ ಹೋಗ್ಲೇಬೇಕು. ಎಷ್ಟು ಕಾಲ, ಮಹಾ ಒಂದು ವಾರ ಇರ್ತೀರಾ? ಅವರು ಇರ್ಲಿಕ್ಕಾಗಲ್ಲ, ಎರಡು ದಿವಸಕ್ಕೆ ಓಡಬೇಕಾಗುತ್ತೆ ನಿಮಗೆ. ಮತ್ತ ಬೀಳೋದಲ್ಲಿ ಸಂಸಾರದಲ್ಲಿ ಅಂಥವರಿಗೆ ಈ ಒಂದು ಆರಾಧನಾ ಕಾಲದಲ್ಲಿ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಅವರ ಸಂಕಲ್ಪ. ಗಿಫ್ಟ್ ಅಂದ್ರೆ ಯಾವುದಾದ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಮಾಡಿದ್ರು. ಸೀರೆ, ಬ್ಯಾಗು ಎಲ್ಲ ಪಾಪ ಕೊಡ್ತಾನೆ ಇರ್ತಾರೆ, ಪುಸ್ತಕಗಳ ರಾಶಿ ಕೊಡ್ತಾರೆ, ಎಲ್ಲ ಕೊಡ್ತಾ ಇರ್ತಾರೆ. ಆದರೆ ಇವೆಲ್ಲ ತಗೊಂಡು ಹೋಗ್ತೀರಾ? ಸೀರೆ ಕೊಟ್ರೆ ಉಟ್ಟು ಬಿಸಾಡ್ತೀರಾ? ಏನಾದ್ರೂ ಕೊಟ್ರೆ, ಪುಸ್ತಕ ಕೊಟ್ರೆ ರ್ಯಾಕಲ್ಲಿಟ್ಟು ಪೂಜೆ ಮಾಡ್ತೀರಾ? ಹೌದಲ್ಲ ಏನ್ರಿ, ನಾನಂತೂ ಅಷ್ಟೇ. ಇನ್ನೇನು ಕೊಟ್ರೆ ಚೆನ್ನಾಗಿರುತ್ತೆ? ಮತ್ತು ನಿಮಗೆ ನೆನಪಿಗಿರಬೇಕು, ಅದು ಒಳ್ಳೆ ಪ್ರಭಾವಶಾಲಿ ಆಗಿರಬೇಕು, ನಿಮಗೆ ಮನಸ್ಸಿಗೆ ಸಂತೋಷ ಕೊಡುವಂತಾಗಿರಬೇಕು. ಅಂಥದ್ದು ಏನಾಗಬೇಕು ಅಂದ್ರೆ ಆಲೋಚನೆ ಮಾಡಿದ್ರು, ಒಳ್ಳೆ ತಿಳುವಳಿಕೆ. ಇಲ್ಲಿ ಕೂಡುತ್ತೀರಲ್ಲ, ಕೂತ ಮೇಲೆ ಕೇಳುತ್ತೀರಲ್ಲ, ಆ ಕೇಳಿದ್ದನ್ನ ಮಾರನೇ ಕ್ಷಣ ಅನುಷ್ಠಾನಕ್ಕಿಟ್ಟ ಅಷ್ಟು ಪ್ರಭಾವಶಾಲಿಯಾಗುತ್ತೆ. ಬೆಂಗಳೂರು ಜರಣೆ ದೃಷ್ಟಾಂತ, ಅನೇಕ ಕಡೆ ದೃಷ್ಟಾಂತ, ಅರಣ್ಯಕಾಚಾರ್ಯರ ಗ್ರಂಥಗಳು, ಷೋಡಶಿ, ಚತುರ್ದಶಿ, ಅಧ್ಯಾತ್ಮರ ಸರಂಜನಿ, ವಿಜಯದಾಸರ ಸುಳಾದಿಗಳು, ಇವೆಲ್ಲವೂ ಕೇಳಿ ನಂದಲ್ಲ, ನನ್ನ ಸ್ವತ್ತಲ್ಲ, ನಮ್ಮ ಗುರುಗಳ ಸ್ವತ್ತದು, ಹೇಳಲಿಕ್ಕೆ ಮೈಕ್ ತರ ಮುಂದೆ ಕೂತಿದ್ದೀನಷ್ಟೇ. ಅದನ್ನು ಕೇಳಿದ ಮೇಲೆ ಅನೇಕ ಜನ ಚತುರ್ದಶಿ ಮೊದಲಾದ ಗ್ರಂಥಗಳನ್ನು ನಿತ್ಯ ಚಿಂತನೆ ಮಾಡುತ್ತಾ ಇಡೀ ಜೀವನದಲ್ಲಿ ಪರಿಣಾಮ ಕಂಡಿದ್ದಾರೆ, ಇಡೀ ಜೀವನದಲ್ಲಿ ಸಂತೋಷ ಕಂಡಿದ್ದಾರೆ. ನಿಮ್ಮ ಮಧ್ಯೆ ಅನೇಕ ಜನ ಕೂತಿದ್ದಾರೆ ಅಂತ ನಾನಂದುಕೊಂಡಿದ್ದೇನೆ. ಯಾರಾದರೂ ಚತುರ್ದಶಿ ಷೋಡಶಿ ಪ್ರವಚನ ಕೇಳಿ ಸಂತೋಷ ಪಟ್ಟವರಿದ್ರೆ ಚೂರು ಕೈ ಎತ್ತಿ. ಅಲ್ಲಿ 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 ಬರ್ತಾ ಇದ್ದನ್ನ. ಹೌದು, ಒಂದ್ಸಲ ಬೆಂಗಳೂರಿಗೆ ಬನ್ನಿ, ನಾನಲ್ಲ ಬರೀ ಪ್ರವಚನ ಕೇಳೋ ಕಾಲಕ್ಕಲ್ಲ, ಮನೆಗೆ ಹೋಗಿ ಸತತ ಚಿಂತನೆ ಮಾಡ್ತಾ 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 ಬರ್ತಾ ಆನಂದ ಪಡ್ತಾ ಇರ್ತಾರೆ. ಆ ಆನಂದ ಕೋಟಿ ರೂಪಾಯಿ ಕೊಟ್ಟರು ಬರಲ್ಲ, ಸತ್ಯವಾದ ವಿಚಾರ. ಸರಿ, ಅಂಥ ಆನಂದ ನಿಮಗೆ ಕೊಡಬೇಕು ಅಂತ ಉದ್ದೇಶ ಅಂತ ಕಾಣುತ್ತೆ. ಅನೇಕ ವಿಷಯಗಳು ಕೊಟ್ಟರು, ಅದರಲ್ಲಿ ಒಂದು ಉಪನಿಷತ್ ಭಾಷ್ಯದ ರಹಸ್ಯಗಳು ಅಂತ. ಉಪನಿಷತ್ತು ಅಂದ್ರೆ ಏನು? ವೇದಗಳ ಸಾರ ಹಿಂಡಿದರೆ ಅದು ಉಪನಿಷತ್ತು. ಉಪನಿಷತ್ತು ಅಂದರೆ ಯಾವುದನ್ನು ಕೇಳಿದರೆ ವ್ಯಕ್ತಿ ಭಗವಂತನಿಗೆ ಹತ್ತಿರ ಆಗಿಬಿಡುತ್ತಾನೆ. ಭಗವಂತ ಯಾವನಿಗೆ ಹತ್ತಿರ ಆಗ್ತಾನೆ? ಎರಡಿದೆ, ನಾವು ದೇವರಿಗೆ ಹತ್ತಿರ ಆಗೋದು, ದೇವರು ನಮಗೆ ಹತ್ತಿರ ಆಗೋದು ಅಂತ ಎರಡಿದೆ, ಹೌದಲ್ವೇ? ಆ ರೀತಿಯಲ್ಲಿ ಎರಡೂ ನಡೆಯುತ್ತಂತೆ. ಜೀವ ದೇವನ ಕಡೆ ಒಂದು ಹೆಜ್ಜೆ ಹಾಕ್ತಾನೆ ಉಪನಿಷತ್ತು ಕೇಳಿದರೆ, ದೇವ 100 ಹೆಜ್ಜೆಯಿಂದ ಮೊದಲು ಬರ್ತಾನೆ. ಅದಕ್ಕೆ ಉಪನಿಷತ್ತಿನಲ್ಲಿ ಬಹಳ ವಿಶೇಷ, ಆಚಾರ್ಯರಿಗೆ ಒಲವು. ಉಪನಿಷತ್ತನ್ನ ಅನೇಕ ಸಲ ಪ್ರವಚನ ಮಾಡಿ ಜನರ ಮನಮುಟ್ಟುವ ರೀತಿಯಲ್ಲಿ ಅವರು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಚೂರು ಮಾತ್ರ ನನಗೆ ಕೊಟ್ಟ ಸಮಯದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡುತ್ತೇನೆ. ಇಷ್ಟಂತು ಸತ್ಯ, ಹುಟ್ಟು ಕೊಟ್ಟವನನ್ನ ನೆನೆಯಬೇಕು, ಹುಟ್ಟಿದ ಮೇಲೆ ಅನ್ನ ಹಾಕುವನನ್ನ ನೆನೆಯಬೇಕು. ಹೌದ್ ತಾನೆ? ಎರಡಂತೂ ಮುಖ್ಯ, ಜ್ಞಾನ ಮತ್ತು ನೋಡೋಣ. ಜ್ಞಾನ ಕೊಟ್ಟವರನ್ನ ನೆನೆಯಲೇಬೇಕಾಗುತ್ತೆ. ಅದರಲ್ಲಿ ಹುಟ್ಟು ಕೊಟ್ಟವನು ಯಾರು? ದೇವನೇ, ಶ್ರೀಹರಿಯೇ ನಮಗೆ ಹುಟ್ಟು ಕೊಟ್ಟವ. ಅಂತ ಹುಟ್ಟು ಕೊಟ್ಟಂತ ದೇವನ ಪರಿಚಯ ಮಾಡಿಕೊಡುವುದೇ ಛಾಂದೋಗ್ಯ ಉಪನಿಷತ್ತು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಜೀವಿ ಹೇಗೆ ಶರೀರವನ್ನು ಪಡೆಯುತ್ತಾನೆ? ನಿಮಗಂತೂ ಒಳ್ಳೆ ಒಳ್ಳೆ ಶರೀರ ಬಂದಿದೆಯಾ? ಆ ಶರೀರದಿಂದ ಒಳ್ಳೆ ತಿರುಗಾಡುತ್ತೀರಾ? ತಿಂಡಿ ತೀರ್ಥ ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಒಳ್ಳೆ ತಿಳುವಳಿಕೆ ಬರ್ತಾ ಇದೆ, ಸಂತೋಷವಾಗಿದ್ದೀರಾ? ಮತ್ತೆ ಈ ಶರೀರ ಬಂದದ್ದಕ್ಕೆ ತಾನೇ ಇಷ್ಟು ಚೆನ್ನಾಗಿದ್ದದ್ದು? ಮತ್ತೆ ಕೊಟ್ಟದ್ದ್ಯಾ ಅಂದರೆ ದೇವತೆಗಳು, ಭಗವಂತ ಎಲ್ಲರೂ ಸೇರಿ ನಮಗೆ ಈ ಶರೀರವನ್ನ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಎರಡು ರೀತಿಯಾಗಿ ಭಗವಂತನಿಗೆ ಕೃತಜ್ಞತೆಯನ್ನ ಸಲ್ಲಿಸಲೇಬೇಕು. ಒಂದು, ನಮಗೆ ಶರೀರ ಕೊಟ್ಟ ಭಗವಂತನ ಉಪಕಾರವನ್ನ ನೆನೆಯಬೇಕು. ಶರೀರ ಕೊಟ್ಟ ಮೇಲೆ ಶರೀರದಲ್ಲಿ ನಾನಾ ಇಂದ್ರಿಯಗಳು ಕೆಲಸ ಮಾಡಬೇಕಾದರೆ ಅನ್ನ ಕೊಡುವ ದೇವರನ್ನು ನೆನೆಯಬೇಕು. ಮಧ್ಯಾಹ್ನ ಊಟ ಮಾಡಿದ್ದೀರಾ? ಮಾಡಿಲ್ವಾ? ಮಾಡಿದ್ದೀರಾ? ಅದೇ ವಾಲ್ಯೂಮ್ ಬಹಳ ಕಡಿಮೆ ಇದ್ರೆ ಇಲ್ಲಿ, ಹೌದು ಇಲ್ಲಿ ಊಟ ಹೇಗಿರುತ್ತೆ ಅಂದ್ರೆ ಒಂದು ಮಾತೇ ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನ ನೀವು ಈವಾಗ ಬಂದ್ರೆ ಅಷ್ಟು ನಿಮ್ಗೆ ಗೊತ್ತಾಗಲ್ಲ. ವ್ರತದ ಕಾಲಕ್ಕೆ ನಾಳೆ ಬರಲಿಕ್ಕಿದೆ. ಮೊದಲನೇ ವ್ರತ 2 ತಿಂಗಳು ಕಾಲ, ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡಿಕೊಡ್ತಾ ಇದ್ದಾನೆ. ಮೊದಲನೇ ವ್ರತ 2 ತಿಂಗಳು ಮಾಡಿದ್ರೆ ಗೊತ್ತಾಗುತ್ತೆ ನಮ್ಮ ಕಡೆ ಏನೂ ಇರಲ್ಲ, ಅಪಾಧ್ಯ ಕಳಿಬೇಕಾ ಅಂತ. ಒಮ್ಮೆ ಇಲ್ಲಿಗೆ ಬನ್ನಿ, ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂದ್ರೆ ಇದು ವ್ರತವಾ ಅನಿಸಿಬಿಡುತ್ತೆ, ಅಷ್ಟು ಚೆನ್ನಾಗಿ ಮಾಡುತ್ತಾರೆ, ಒಳ್ಳೆ ಸನ್ನಿಧಾನ. ಇನ್ನೊಂದು ಗೊತ್ತಾ ನಿಮಗೆ, ಇವತ್ತು ನೀವು ಊಟ ಮಾಡಿದ ಅನ್ನ ನಿಮಗೆ ಸಿಗಲ್ಲ ಎಲ್ಲಿ ಗೊತ್ತಾ ನಿಮಗೆ ಆ ವಿಚಾರ? ಅದು ಗೊತ್ತಿಲ್ಲದೇ ಊಟ ಮಾಡಿಬಿಟ್ಟಿರ್ತೀರಾ. ನಾಳೆಯೂ ಇರೋದಿದ್ರೆ ನಾಳೆ ತಿಳ್ಕೊಂಡು ಚೆನ್ನಾಗಿ ಊಟ ಮಾಡಿ. ಹೇಗೆ ಊಟ ಮಾಡಬೇಕು ಚೌಕಿಯಲ್ಲಿ ಅಂದ್ರೆ ಎಲೆ ಬಳದು ಊಟ ಮಾಡಬೇಕಂತೆ. ನಾನಲ್ಲ ಹೇಳಿದ್ದು, ವಿಜಯದಾಸರು ಹೇಳುತ್ತಾರೆ, ಇಲ್ಲಿ ಸಿಗುವ ಅನ್ನ ಎಲ್ಲೂ ಸಿಗಲ್ಲ. ಅದೇನ್ರಿ ಹಾಗಂತೀರಾ ಅಂದ್ರೆ ಸತ್ಯವಾದ ವಿಚಾರ. ಮಧ್ಯಾಹ್ನ ಕೃಷ್ಣನಿಗೆ ಪೂಜೆ ಆಗುತ್ತಲ್ವಾ, ಮಹಾಪೂಜಾ ಅಂತ ಆಗುತ್ತೆ. ಮಿಕ್ಕ ಪೂಜೆಗಳಲ್ಲಿ ನಿಮ್ಮ ಎದುರಿಗೇನೆ ಅನ್ನದ ಪಾತ್ರೆಗಳೆಲ್ಲ ತಗೊಂಡು ಹೋಗ್ತಾ ಇರ್ತಾರೆ, ಸ್ವಾಮಿಗಳ ನೈವೇದ್ಯ ಮಾಡುತ್ತಾರೆ, ಹೊರಗೆ ಬರ್ತಾ ಇರುತ್ತೆ. 16 ಪೂಜೆಗಳಾಗುತ್ತೆ ಕೃಷ್ಣನಿಗೆ ಬೆಳಗ್ಗಿಂದ ರಾತ್ರಿ ಪರ್ಯಂತ. ಅದರಲ್ಲಿ ವಿಶೇಷವಾಗಿ ಮಧ್ಯಾಹ್ನ ಮಹಾಪೂಜಾ ಕಾಲದಲ್ಲಿ ಏನು ಒಳಗೆ ಪದಾರ್ಥ, ದೊಡ್ಡ 16 ಸೇರಿನ ಅನ್ನದ ಕಟಾರ ಸಹಿತ ಎಲ್ಲ ಒಳಗೆ ತಗೊಂಡು ಹೋಗ್ತಾರೆ. ಎಲ್ಲ ನೈವೇದ್ಯಕ್ಕಿಡ್ತಾರೆ. ಅಲ್ಲಿ ನೈವೇದ್ಯಕ್ಕಿಟ್ಟ ಮೇಲೆ ಸ್ವಾಮಿಗಳು ನೈವೇದ್ಯ ಮಾಡಲ್ಲ, ದೇವರ ಮುಂದೆ ಇಟ್ಟು ತುಳಸಿ ಹಾಕಿ ಹೊರಗೆ ಬಂದು ಕೂಡುತ್ತಾರೆ. ಅಲ್ಲೇ ಒಳಗೆ ಕಿಂಡಿ ಇದೆ, ಅಲ್ಲಿ ಕೂಡುತ್ತಾರೆ, ಕೂತು ಜಪ ಮಾಡುತ್ತಾ ಇರ್ತಾರೆ. ಸುತ್ತು ಕಟ್ಟಿ ಕೃಷ್ಣಾರ್ಪಣ ಏನೂ ಇಲ್ಲ. ಮತ್ತೇಗೆ ನೈವೇದ್ಯ ದೇವರಿಗೆ? ಮಧ್ವಾಚಾರ್ಯರೇ ಸಾಕ್ಷಾತ್ತಾಗಿ, ಸುಳ್ಳಲ್ಲ, ಉತ್ಪ್ರೇಕ್ಷೆ ಅಲ್ಲ, ಸತ್ಯವಾದ ವಿಚಾರ. ಈಗಲೂ ಮಧ್ವಾಚಾರ್ಯರೇ ಸಾಕ್ಷಾತ್ತಾಗಿ ತಮ್ಮ ಕೈಯಿಂದ ನೈವೇದ್ಯ ಮಾಡಿದ ಅನ್ನ ಅದು. ಆ ಸೀಮಿತ ಸಮಯ ಹೊರಗೆ ಜಪ ಮಾಡುತ್ತಾ ಇದ್ದು ಆ ಸಮಯ ಮುಗಿದ ಕೂಡಲೇ ಒಳಗೆ ಬರ್ತಾರೆ. ಆ ಅನ್ನ ಎಲ್ಲ ಪದಾರ್ಥಗಳನ್ನ ಪ್ರಾಣದೇವರ ನೈವೇದ್ಯಕ್ಕೆ ಕಳಿಸಿ ಬಿಡುತ್ತಾರೆ, ತಾವು ನೈವೇದ್ಯ ಮಾಡಲ್ಲ. ಇಂಥ ಅನ್ನ ನಿಮ್ಮ ಹೊಟ್ಟೆಯಲ್ಲಿ ಹೋಯಿತು ನಿಮಗೆ. ದ್ರೌಪದಿ ದೇವಿ ಹಾಕಿದ ತುತ್ತನ್ನ ತಿಂದಂಥ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಮಧ್ವರಾಯರೇ ಸಿಕ್ಕರು. ಮತ್ತೆ ಇಲ್ಲಿ ಮಧ್ವರಾಯರ ಕೈಯಿಂದ ಬಂದ ಆ ನೈವೇದ್ಯ ಮಾಡಿದ ಅನ್ನವನ್ನ ಉಂಡಂತ ನಮಗೆ ಮಧ್ವರಾಯರು ಅಂದ್ರೆ ಜ್ಞಾನ, ಜ್ಞಾನ ಸಿಗುತ್ತೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಅಷ್ಟೇ ಅಲ್ಲ, ವಿಜಯದಾಸರು ಹೇಳುತ್ತಾರೆ ಸುಳಾದಿಯಲ್ಲಿ, ಉಡುಪಿಗೆ ಬಂದರೆ ಎರಡು ಕೆಲಸ ಚೆನ್ನಾಗಿ ಮಾಡಬೇಕಂತೆ. ಒಂದು, ಇಡೀ ವರ್ಷ ನಾವು ಮಾಡಿದ ಪೂರ್ಣ ಸಾಧನೆ ಕರ್ಮಾನುಷ್ಠಾನವನ್ನ ಕೃಷ್ಣನ ಪಾದಕ್ಕರ್ಪಣೆ ಮಾಡಬೇಕಂತೆ. ಅದು ನಾವು ಮಾಡಲೇಬೇಕಾದಂತಹ ಕೆಲಸ. ಶ್ರೀಕೃಷ್ಣನ ಪಾದದಲ್ಲಿ, ಸ್ವಾಮಿ ನಾನು, ನನ್ನವರು, ನನ್ನ ಯಾರ್ಯಾರು ಮಕ್ಕಳು ಹೆಂಡತಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಮಾಡಿದ ಕರ್ಮ, ನೀನು ಮಾಡಿ ಮಾಡಿಸಿದ್ದು ನಿನಗರ್ಪಿತ ಅಂತ ಮಧ್ವ ಮುನಿಗಳು ಪ್ರತಿಷ್ಠಾ ಮಾಡಿದ ಕೃಷ್ಣನಲ್ಲಿ ಸಮರ್ಪಣೆ ವರ್ಷಕ್ಕೆ ಒಮ್ಮೆ ಮಾಡಲೇಬೇಕು ಅಂತ ಹೇಳಿ, ಆ ಸಮರ್ಪಣೆ ಮಾಡಿದ ಮೇಲೆ ಕೃಷ್ಣನಿಗೆ ಪ್ರೀತಿಕರವಾದ ಕೆಲಸ ಮಾಡಬೇಕಂತೆ. ತುಂಬಾ ಇದೆ, ಒಂದಾದ್ರೂ ಮಾಡಿಬಿಡಿ. ಏನದು? ಚೌಕಿಯಲ್ಲಿ ಊಟಕ್ಕೆ ಕೂತಾಗ ಚೆನ್ನಾಗಿ ಬಳದು ಊಟ ಮಾಡಬೇಕಂತೆ. ರುಕ್ಮಿಣಿ ದೇವಿ ಸಹಿತ ಕೃಷ್ಣ ಆ ಊಟದ ಕಾಲಕ್ಕೆ ನೋಡುತ್ತಾ ಇರ್ತಾನಂತೆ. ಯಾರು ಚೆನ್ನಾಗಿ ಊಟ ಮಾಡಿದರೆ ಅದು ನೋಡಿ ಅವರಿಗೆ ವರ ಏನು ಕೊಡಲಿ ಅಂತ ಅವರು ಮಾತಾಡಿಕೊಳ್ತಾ ಇರ್ತಾರೆ ಅಂತ ವಿಜಯದಾಸರು ಹೇಳುತ್ತಾರೆ ಸುಳಾದಿಯಲ್ಲಿ. ಮತ್ತೆ ಅಂತ ಊಟ ಹೇಗೆ ಊಟ ಮಾಡಿದ್ರು ಗೊತ್ತಿಲ್ಲ. ಯಾಕೆ? ನಿಮ್ಮ ನಿಮ್ಮ ಊಟ ಇಲ್ಲಿರಲ್ಲ, ಇಲ್ಲಿ ಊಟ ನಿಮಗೆ ಒಡಕ್ ಹೋಗ್ಬೇಕು, ಬೆಲ್ಲ ಬೆರೆತಿರತ್ತೆ. ಅಪ್ಪಾ ಬೆಲ್ಲ ಅಂದುಕೋಬೇಡಿ, ಅಪರೂಪದ ಅದ್ಭುತ ರಸಾಯನ ಕೂತಿದೆ ಶರೀರಕ್ಕೂ ಮನಸ್ಸಿಗೂ ವಾಕಿಗೂ. ಅದ್ಭುತ ರಸಾಯನ, ಪಾಪವನ್ನ ಕಳೆಯುವ ರಸಾಯನ. ಇವತ್ತು ಊಟ ಮಾಡಿದ್ದೀರಾ? ಸರಿ. ಆ ಊಟ ಮಾಡುವ ಕಾಲಕ್ಕೆ ಒಳಗೆ ತುಂಬಾ ಜನ ಸೇರಿಕೊಂಡಿದ್ದಾರೆ ನಮ್ಮೊಳಗೆ. ಊಟ ಅಂತೂ ನಾವು ಮಾಡಿದವು, ಒಳ್ಳೆ ರುಚಿ ರುಚಿ ಬಾಯಿಗೆ ಬಂತು, ಹೊಟ್ಟೆಯಲ್ಲಿ ಹೋಯಿತು. ಆದರೆ ಅಷ್ಟು ಇಂದ್ರಿಯಗಳು ಕೆಲಸ ಮಾಡಿದರೆ ಕಣ್ಣು ಕೆಲಸ ಮಾಡಬೇಕಾ, ಮೂಗು ಕೆಲಸ ಮಾಡಬೇಕಾ, ಕಿವಿ ಕೆಲಸ ಮಾಡಬೇಕಾ, ನಾಲಿಗೆ, ಕೈ, ಕೂಡುವಾಗ ಕಾಲು, ಎಷ್ಟು ಇಂದ್ರಿಯಗಳು ಕೆಲಸ ಮಾಡಬೇಕು? ಅಷ್ಟು ಇಂದ್ರಿಯಗಳಲ್ಲಿ ಭಗವಂತ ತತ್ವಾಭಿಮಾನಿಗಳ ಮೂಲಕ ಎಲ್ಲ ಕೆಲಸ ಮಾಡಿಸಿ ಊಟ ಮಾಡಿಸಿದ. ಇನ್ನೊಂದು ಹೇಳುತ್ತಾರೆ, ಇದರಲ್ಲಿ ಪ್ರಧಾನ ಪಾತ್ರ ಯಾರದ್ದು ಅಂದ್ರೆ ವೈಶ್ವಾನರಾಜ್ಞರು. ಎಲ್ಲರ ಹೃದಯದಲ್ಲಿ, ಉದರದಲ್ಲಿ ವೈಶ್ವಾನರಾಜ್ಞಿ ನಿಂತುಕೊಂಡು ಎಲ್ಲವನ್ನ ಪಚನ ಮಾಡುತ್ತಾನೆ. ವೈಶ್ವಾನರಾಜ್ಞಿಯ ಚಿಂತನೆ ಊಟದ ಕಾಲದಲ್ಲಿ ಮಾಡಲೇಬೇಕು. ನಾವದನ್ನ ಆಪ್ಷನ್ ಅಂತ ತಿಳ್ಕೊಳ್ತೀವಿ. ವೈಶ್ವಾನರಾಜ್ಞಿಯ ಚಿಂತನೆ ಮಾಡಿದ್ರೆ ಒಳ್ಳೆಯದು, ಮಾಡಿಲ್ಲ ಇನ್ನ ಒಳ್ಳೆಯದು. ಹಾಕಬೇಡ, ಮಾಡಲೇಬೇಕು ಅಂತ ಹೇಳುತ್ತಾರೆ. ನೋಡಿ, ಇಷ್ಟು ಮಾಡೋದೇನು? ವೈಶ್ವಾನರಾಜ್ಞಿಯಲ್ಲಿ ಆಹುತಿ ಹೋಮವನ್ನ ಕೊಡೋದು, ಆಹುತಿಯನ್ನ ಕೊಡೋದು. ಅದನ್ನ ಐದು ಕೊಡ್ತೀರಲ್ಲ, ಏನು? ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಅಂತ ಐದು ಆಹುತಿಗಳನ್ನು ಕೊಡುತ್ತೀರಾ. ಆ ಐದು ಆಹುತಿಗಳ ಕುರಿತು ವಿಶೇಷವಾಗಿ ಛಾಂದೋಗ್ಯ ಉಪನಿಷತ್ತು ನಮ್ಮೊಳಗಿರುವಂತಹ ವೈಶ್ವಾನರಾಜ್ಞಿಯ ಪರಿಚಯ, ಆಹುತಿಗಳ ಪರಿಚಯ ಮಾಡಿಕೊಡ್ತಾ ಬರ್ತಾ ಇದೆ. ಅದನ್ನು ಹೇಳ್ತಾ ಇದ್ದಾರೆ. ಉಪಮನ್ಯುವಿನ ಮಗ ಪ್ರಾಚೀನ ಶಾಲ, ನಂತರ ಪುರುಷನ ಮಗ ಸತ್ಯಯಜ್ಞ, ಭಲ್ಲವಿಯ ಮಗ ಇಂದ್ರದ್ಯುಮ್ನ, ಶರ್ಕರಾಕ್ಷನ ಮಗ ಜನ, ಅಶ್ವತರಾಶ್ವನ ಮಗ ಬುಡಿಲ, ಇವರೆಲ್ಲರೂ ಕೂಡ ಎಂಥವರು ಅಂದರೆ ಹೇಳ್ತಾರೆ, ఏతే మహాశాలాః మహాశ్రోత్రియాః సమేత్య మీమాంసాం చక్రుః. ఇవరెల్లరూ సేరికొంటారు. ఇవరెల్లరూ కూడా మహాశాలరు మహాశ్రోత్రియరు. ఉండు మహాశాలరు ఉండ్రి ఏంది అందరే ఆచార్య భాష్యదులు వెళుతారే ప్రత్యక్త యజ్ఞకృత్ సమ్యక్ మహాశాల ప్రకీర్తితః. వర్షే ప్రతివర్ష శాస్త్రదింద విహితవాగి యాగమాడువంతవ మహాశాల అంత కలిసిపడతాం. హాగే వేద వేదార్థవిత్ సమ్యక్ మహాశ్రోత్రియ ఉచ్యతే. వేద వేదాంతగలను చెన్నాగి తెలకొండిద్రె అవన మహాశ్రోత్రియ అంత కరీతారు. ఇవరెల్లరూ కూడా ఉపమన్యు ಎಲ್ಲರೂ ಕೂಡ ವಿಶೇಷವಾಗಿರತಕ್ಕಂಥ ಜ್ಞಾನಿಗಳು ಒಂದು ಕಡೆ ಸೇರತಾ ಇದ್ದಾರೆ. ಅವರೆಲ್ಲರೂ ಕೂಡ ಏನಂದುಕೊಂಡ್ರು ಅಂದರೆ ಐದು ಜನ ಉದ್ಧಾರಕರನ್ನ ನೆನೆಸಿಕೊಂಡು ಓಹೋ ಅರುಣನ ಮಗನಾಗಿರತಕ್ಕಂಥ ಉದ್ಧಾರಕ ಉದ್ಧಾರಕೋ ಹವೈ ಭಗವಂತೋಯಮ ಆರುಣಿಹಿ. ಅರುಣಿ ಅರುಣನ ಮಗನಾಗಿರತಕ್ಕಂಥ ಉದ್ಧಾರಕ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ವೈಶ್ವಾನರಾಜ್ಞಿಯನ್ನ. ನಾವು ಕೂಡ ಹೋಗಿ ಅವರತ್ರ ವೈಶ್ವಾನರಾಜ್ಞಿಯನ್ನ ಕುರಿತು ಇನ್ನಷ್ಟು ಚೆನ್ನಾಗಿ ತಿಳ್ಕೊಂಡು ಉಪಾಸನೆ ಮಾಡೋಣ ಅಂತ ಹೇಳಿ ಅವಾಗ ಉದ್ಧಾರಕ ಈ ಐದು ಜನ ಹುಡುಗರು ತನ್ನತ್ರೇ ಬರ್ತಾ ಇದ್ದಾರೆ ಆದರೆ ತನಗಿನ್ನೂ ಪೂರ್ಣವಾಗಿ ಪರಿಚಯ ಆಗಲಿಲ್ಲ. ಅದರಿಂದ ಇನ್ನೊಬ್ಬರನ್ನ ಇವರಿಗೆ ಪರಿಚಯ ಮಾಡಿಸಿಕೊಡಬೇಕು ಅಂತ ಕೇಕೆಯ ದೇಶದ ರಾಜನಾಗಿರತಕ್ಕಂಥ ಅಶ್ವಪತಿ ಆ ಅಶ್ವಪತಿ ಹತ್ರ ಹೇಳುತ್ತಾ ಇದ್ದಾರೆ ಅಶ್ವಪತಿರವೈ ಭಗವಂತೋಯಂ ಕೈಕೇಯ ಸಂಪ್ರತೀಂ ಆತ್ಮಾನಂ ವೈಶ್ವಾನರಂ ಅಧ್ಯಯತಿ ತಂ ಹಂತ ಅಭ್ಯಾಗಚ್ಛಾಮಃ. ಇಲ್ಲಿ ವಿಶೇಷವಾಗಿ ಕೈಕೇಯ ದೇಶದ ರಾಜನಾಗಿರತಕ್ಕಂಥ ಅಶ್ವಪತಿ ಹತ್ರ ಹೋಗೋಣ ಅಂತ ಎಲ್ಲರೂ ಸೇರಿ ಹೊರಡತಾ ಇದ್ದಾರೆ. ನೋಡಿ ಎಲ್ಲರೂ ವೇದ ವೇದಾಂಗಗಳನ್ನು ಚೆನ್ನಾಗಿ ತಿಳ್ಕೊಂಡಂತಹ ಬ್ರಾಹ್ಮಣರೇ ವೈಶ್ವಾನರಾಜ್ಞಿಯ ಕುರಿತು ತಿಳಿದವರೇ ಆದರೆ ಇನ್ನಷ್ಟು ಉಪಾಸನೆ ಮಾಡಿ ತಿಳ್ಕೊಂಡ ಒಬ್ಬ ಕ್ಷತ್ರಿಯನತ್ರ ಹೋಗ್ತಾ ಇದ್ದಾರೆ. ಇದು ಉಪನಿಷತ್ತು ತಿಳಿಸಿಕೊಳ್ಳುವಂತಹ ರಹಸ್ಯ. ಅಂಥ ಅಷ್ಟಪತಿ ಹತ್ರ ಹೋದರೆ ತೇಭ್ಯೋಹ ಪ್ರಾತ್ಯಭ್ಯ ಕೃತಗರ್ಹಾಣಿ ಕಾರಯಾಂಚಕಾರ. ಆ ಅಶ್ವಪತಿ ಬಂದಂತಹ ಬ್ರಾಹ್ಮಣರಿಗೆ ಪ್ರತ್ಯೇಕ ಪ್ರತ್ಯೇಕ ಎಲ್ಲ ವ್ಯವಸ್ಥೆಯನ್ನ ಮಾಡಿಸಿದ. ಬೆಳಿಗ್ಗೆ ಎದ್ದ ಕೂಡಲೇ ರಾಜ ಹೇಳತಾ ಇದ್ದಾನೆ ನಮೇ ಸ್ತೇನಃ ಜನಪದೆ ನನ್ನ ರಾಜ್ಯದಲ್ಲಿ ಕಳ್ಳರಿಲ್ಲ ನ ಕದರಿಯ. ಕದರಿಯ ಅಂದರೆ ಯಾರು ಅಂದ್ರೆ ಹೇಳುತ್ತಾರೆ ಕಾಲಕ್ಕೆ ಸರಿಯಾಗಿ ತಮ್ಮ ಆಚಾರದಲ್ಲಿ ತೊಡಗದೇ ಇದ್ದವ ಸೋಮಾರಿ ಅದನ್ನು ಕದರಿ ಅಂತ ಕರೀತಾರೆ. ಹಾ ಅಂಥವರು ಯಾರೂ ಇಲ್ಲ. ನ ಮದ್ಯಪ ಹೆಂಡ ಕುಡಿಯೋರು ಯಾರೂ ಇಲ್ಲ. ನ ಅನಾಹಿತಾಗ್ನಿ ನಾವಿದ್ವಾನ್ ಅಗ್ನಿಯನ್ನು ವಿಶೇಷವಾಗಿ ಉಪಾಸನೆ ಮಾಡದವರು ನನ್ನ ರಾಜ್ಯದಲ್ಲಿಲ್ಲ. ವಿದ್ವಾಂಸರಾಗದವರು ನನ್ನ ರಾಜ್ಯದಲ್ಲಿ ಒಬ್ಬರೂ ಇಲ್ಲ. ಎಂಥ ಮಾತು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ ಇನ್ನು ಮುಂದೆ ಹೇಳುತ್ತಾರೆ ನ ಸ್ವೈರಿ ಸ್ವೈರಣಿ ಕುತಃ ಜಾರರೇ ಇಲ್ಲ ಜಾರ ಸ್ತ್ರೀಯರೂ ಇಲ್ಲ. ಇನ್ನ ಭಗವಂತನನ್ನ ವಿಶೇಷವಾಗಿ ಯಾಗದಲ್ಲಿ ತೃಪ್ತಿಪಡಿಸ್ತಾ ನಾನಿದ್ದೇನೆ. ನೀವು ಯಾವುದಕ್ಕೆ ಬಂದಿದ್ದೀರಾ? ನೀವು ಯಜ್ಞ ಯಾಗ ಮಾಡಲಿಕ್ಕೆ ದುಡ್ಡು ಬೇಕಾ? ಒಂದು ವೇಳೆ ಹಾಗಿದ್ರೆ ನಾನು ಯಾಗ ಮಾಡುವಾಗ ಋತ್ವಿಜರಿಗೆ ಏನು ಕೊಡುತ್ತೇನೋ ಅದೆಲ್ಲ ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ, ಇಲ್ಲೇ ಇರಿ ಅಂತ ಹೇಳಿದ. ಅವಾಗ ಅವರೆಲ್ಲ ಹೇಳ್ತಾ ಇದ್ದಾರೆ ಏನ ಹೈವ ಅರ್ಥೇನ ಪುರುಷ ಆಚರೇ ಚರೇತ್ ತಂಹೈವ ವದೇ ಆತ್ಮಾನಮೇವ ಇವಂ ವೈಶ್ವಾನರಂ ಸಂಪ್ರತ್ಯಭ್ಯೇಶಿ ತಮೇವನೋ ಬ್ರೂಹಿ. ಹೇ ರಾಜ, ನಮಗೆ ದುಡ್ಡು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ನಮಗೆ ವೈಶ್ವಾನರನ್ನು ಕುರಿತು ತಿಳ್ಕೋಬೇಕು ಅಂತ ಬಂದಿದ್ದೇವೆ. ನೀನು ಚೆನ್ನಾಗಿ ಉಪಾಸ ಮಾಡ್ತಾ ಇದ್ದೀ ಅಂತ ನಮ್ಮ ಗುರುಗಳು ಉದ್ದಾರಕರು ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ವೈಶ್ವಾನರನ್ನ ಕುರಿತು ಹೇಳಿ. ಅವಾಗೆ ಹೇಳಿದ ರಾಜ ನಾಳೆ ಬೆಳಿಗ್ಗೆ ಹೇಳುತ್ತೇನೆ. ಪ್ರಾತಃ ಪ್ರತಿವಕ್ತಾಸ್ಮಿ ವಹ, ನಿಮಗೆ ನಾನು ಬೆಳಿಗ್ಗೆ ಚೆನ್ನಾಗಿ ತಿಳಿಸಿಕೊಡುತ್ತೇನೆ ಅಂತ ಹೇಳಿದ. ಹೇಳಿದ ಕೂಡಲೇ ಮಾರನೇ ದಿನ ಬೆಳಿಗ್ಗೆ ಎಲ್ಲರೂ ಎದ್ದು ಬಂದರು, ಆನ್ಹಿಕಗಳನ್ನು ಮುಗಿಸಿಕೊಂಡ್ರು, ಸಮಿತ್ತುಗಳನ್ನು ಹಿಡಿದುಕೊಂಡು, ಸಮಿತ್ಪಾಣಿಹಿ ಅಂತ ಹೇಳ್ತಾ ಇದ್ದಾರೆ, ಸಮಿತ್ತುಗಳನ್ನು ಹಿಡಿದುಕೊಂಡು ಪವಿತ್ರರಾಗಿ ವೇದ ಅಧ್ಯಯನವನ್ನ, ವೇದಾಂತ ಅಧ್ಯಯನಕ್ಕೆ ತೊಡಗಬೇಕಂತೆ. ಎಲ್ಲರೂ ಬಂದಿದ್ದಾರೆ. ಬಂದರೆ ಅವಾಗೆ ಅನುಪನೀಯವ ಏನದು ವಾಚ, ಅವರನ್ನ ಶಿಷ್ಯರಾಗಿ ಸ್ವೀಕಾರ ಮಾಡಿ ಕೊಡಬೇಕು ಉಪದೇಶ. ಆದರೆ ಕೊಡಲಿಲ್ಲಂತೆ ರಾಜ. ನೀವು ಬ್ರಾಹ್ಮಣರು, ನಿಮ್ಮನ್ನ ನಾನು ಶಿಷ್ಯರನ್ನಾಗಿ ಸ್ವೀಕಾರ ಮಾಡುವ ಅರ್ಹತೆ ಕ್ಷತ್ರಿಯನಾದ ನನಗಿಲ್ಲ. ಆದ ಕಾರಣ ನನಗೆ ಗೊತ್ತಿದ್ದದ್ದು ನಿಮ್ಮ ಮುಂದೆ ಇಡುತ್ತೇನೆ, ತಿಳ್ಕೊಳ್ಳಿ ಅಂತ ಹೇಳಲಿಕ್ಕೆ ಶುರು ಮಾಡುತ್ತಾ ಇದ್ದಾನೆ. ಅದರಲ್ಲಿ ಉಪಮನ್ಯುವಿನ ಮಗನಾಗಿರ್ತಕ್ಕಂಥ ಪ್ರಾಚೀನ ಶಾರನ ಕುರಿತು ಕೇಳುತ್ತಾನೆ. ಏ ಪ್ರಾಚೀನ ಶಾಲ, ನೀನು ವೈಶ್ವಾನರನ್ನ ಏನಂತ ಉಪಾಸನೆ ಮಾಡುತ್ತಾ ಇದೀಯ? ಇಲ್ಲೆಲ್ಲ ಕಡೆ ಕೂಡ ಇದನ್ನ ಉಪನಿಷತ್ತು ಓದ್ತಾ ಇದ್ರೆ ಅರಣ್ಯಕಾಚಾರ ಪಾದವೇ ನೆನಪಾಗುತ್ತೆ. ಚತುರ್ದಶಿ ಎಂಬ ಗ್ರಂಥ, ಆ ಚತುರ್ದಶಿ ಎಂಬ ಗ್ರಂಥದಲ್ಲಿ ಭೋಜನ ಪ್ರಕರಣ ಅಂತ ಕೊಟ್ಟಿದ್ದಾರೆ. ಆ ಭೋಜನ ಪ್ರಕರಣದಲ್ಲಿ ಅದ್ಭುತವಾಗಿ ನಮ್ಮ ಊಟದ ಕಾಲದಲ್ಲಿ ಒಳಗಿರುವ ವೈಶ್ವಾನರಾಜ್ಞಿಯ 11 ಅಂಗಗಳ ಚಿಂತನೆ ಕೊಟ್ಟಿದ್ದಾರೆ. 11 ಅಂಗಗಳ ಚಿಂತನೆ, ಅದನ್ನೇ ವಿಸ್ತಾರವಾಗಿ ಕೊಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ನೀನು ವೈಶ್ವಾನರ ಭಗವಂತನ ನೀನಂತ ಭಾಷಣ ಮಾಡುತ್ತೀಯ ಅಂದರೆ ಹೇಳ್ತಾರೆ, ಆ ಭಗವಂತನನ್ನ ನಾನು ದಿವನೇವ ಭಗವೋ ರಾಜನ್, ನಾನು ದ್ಯುನಾಮಕ ಒಳ್ಳೆ ಕ್ರೀಡಾತ್ಮಕನಾದ್ದರಿಂದ, ಅಂದರೆ ಇವನಿಗೆ ಯಾವುದರಿಂದ ಯಾವ ಪ್ರಯೋಜನ ಇಲ್ಲ, ಎಲ್ಲರಿಗೂ ಪ್ರಯೋಜನ ಮಾಡುತ್ತಾನೆ. ಆದ್ದರಿಂದ ಭಗವಂತನನ್ನ ವಿಶೇಷವಾಗಿ ದ್ಯೂ ಅಂತ ಹೆಸರು, ಆಕಾಶಾಭಿಮಾನಿ, ಸ್ವರ್ಗ ಲೋಕಕ್ಕೆ ನಿಯಾಮಕ ಅಂತ ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳಿದರೆ ಅವಾಗ ಹೇಳ್ತಾ ಇದ್ದಾರೆ, ಹೋಹೋ ಹೌದಾ, ನೀನು ವೈಶ್ವಾನರನನ್ನ ದ್ಯೂ ಅಂತ ಉಪಾಸನೆ ಮಾಡುತ್ತೀಯ. ಹಾಗಾದರೆ ನೋಡು, ಅಷ್ಟು ಮಾತ್ರ ಅಲ್ಲ, ನೀನೇನು ವೈಶ್ವಾನರನನ್ನ ದ್ಯೂ ನಾಮಕ ಅಂತ ಉಪಾಸನೆ ಮಾಡಿ ಸ್ವರ್ಗ ಲೋಕಕ್ಕೆ ಆಧಾರನಿವ, ಇಡೀ ಸ್ವರ್ಗಲೋಕವನ್ನ ಬೆಳಗ್ತಾ ಇದ್ದಾನೆ ಅಂತ ಉಪಾಸನೆ ಮಾಡುತ್ತಾ ಇದೆಯಲ್ಲ, ಆ ವೈಶ್ವಾನರಾಜ್ಞಿಯ ಆ ಒಂದು ರೂಪ ಯಾವುದೂ ಅಲ್ಲ, ವೈಶ್ವಾನರಾಜ್ಞಿಯ ಶಿರಸ್ಸು. ವೈಶ್ವಾನರಾಜ್ಞಿಯ ಶಿರಸ್ಸೇ ದ್ಯೂ ಅಂತ ಕರೆಸಿಕೊಂಡು ಇಡೀ ಸ್ವರ್ಗಲೋಕಕ್ಕೆ ಆಧಾರವಾಗಿದೆ, ಸ್ವರ್ಗಲೋಕ ಬೆಳಗತಾ ಇದೆ ಈತನ ಕಾಂತಿಯಿಂದ. ಅದಕ್ಕೆ ಹೇಳುತ್ತಾರೆ ವಿಶೇಷವಾಗಿ ಸುತೇಜ ಹೇಳ್ತಾರೆ, ಸುತೇಜತ್ವ, ಒಳ್ಳೆ ತೇಜೋಭರಿತನಾದ್ದರಿಂದ ಭಗವಂತನಿಗೆ ಆ ವೈಶ್ವಾನರಾಜ್ಞಿಯ ಮುಖಕ್ಕೆ ಸುತೇಜ ಅಂತ ಹೆಸರು. ಯಾಕೆ ನಮಗಿದೆಲ್ಲ ಹೇಳ್ತಾ ಇದ್ದೀರಾ ಅಂದರೆ, ನೀವು ನಾಳೆ ರಾತ್ರಿ ಊಟ ಇದೆಯಲ್ವಾ, ರಾತ್ರಿ ಊಟ ಕಾಲಕ್ಕೆ ನೆನೆಯಬಹುದು, ರಾತ್ರಿ ಊಟದ ಕಾಲಕ್ಕೆ ನನ್ನೊಳಗ ವೈಶ್ವಾನರಾಜ್ಞಿ ಇದ್ದಾನೆ, ಆತನ ಮುಖ ಒಳ್ಳೆ ತೇಜೋಭರಿತ, ಆದ್ದರಿಂದ ಆ ಮುಖಕ್ಕೆ ಹೆಸರು ಸುತೇಜ ಅಂತ. ಯಾರು ನೆನೆದು ಊಟ ಮಾಡುತ್ತಾರೋ, ಇಷ್ಟು ಹೇಳಿಕ್ಕಾಗುತ್ತಾ, ನನ್ನೊಳಗೆ ವೈಶ್ವಾನರಾಜ್ಞಿ ಇದ್ದಾನೆ, ಆತನ ಮುಖ ತುಂಬಾ ಕಾಂತಿಯಿಂದ ಬೆಳಗ್ತಾ ಇದೆ, ಅದು ಸ್ವರ್ಗ ಲೋಕಕ್ಕೆ ಆಧಾರ, ಅಷ್ಟೇ ಅಲ್ಲ ಒಳ್ಳೆ ಕಾಂತಿಯಿಂದ ಇದ್ದದ್ದಕ್ಕೆ ಆ ವೈಶ್ವಾನರಾಜ್ಞಿಯ ಮುಖಕ್ಕೆ ಸುತೇಜ ಅಂತ ಹೆಸರು. ನಂತ ಸ್ವಾಮಿ ನಿನಗರ್ಪಿತ ಅಂತ ಒಂದು ತಗೋಬಹುದಾ? ಹಾಗೆ ಯಾರು ಆ ಋಷಿ ಮಾಡುತ್ತಾ ಇದ್ದ ಆ ಋಷಿ ಮಾಡುತ್ತಾ ಇದ್ದದ್ದಕ್ಕೆ ಹೇಳುತ್ತಾ ಇದ್ದಾರೆ, ತಸ್ಮಾತ್ ಸುತಂ ಪ್ರಸುತಂ ಆಸುತಂ ಕುಲೇ ದೃಶ್ಯತೆ. ಹೇ ಋಷಿ, ನೀನು ವೈಶ್ವಾನರಾಜ್ಞಿಯ ಮುಖವನ್ನ ಉಪಾಸನೆ ಮಾಡುತ್ತಾ ಇದ್ದದ್ದಕ್ಕೆ ನಿನ್ನ ಮುಖದಲ್ಲಿ ಪ್ರಚಂಡ ಕಾಂತಿ ಕಾಣುತ್ತಾ ಇದೆ. ಅಷ್ಟೇ ಅಲ್ಲ, ಕುಲ ತಾನಾಗಿ ಮಕ್ಕಳು ಮೊಮ್ಮಕ್ಕಳು ಆ ಪ್ರಕಾರ ಚೆನ್ನಾಗಿ ವೃದ್ಧಿ ಆಗ್ತಾ ಇದೆ. ನೋಡಿ, ನೀವು ಕೂಡ ಚೆನ್ನಾಗಿ ಕುಲ ವೃದ್ಧಿ ಆಗಬೇಕು, ಮುಖದಲ್ಲಿ ಕಾಂತಿ ಬರಬೇಕು ಅಂತ ಯಾವ್ದಾವುದೋ ಸೋಪು ಬಳಸ್ತಾ ಇರ್ತೀವಿ, ಅದರಿಂದೇನೂ ಆಗಲ್ಲ, ಇನ್ನಷ್ಟು ಕಾಂತಿಹೀನಾಗುತ್ತಷ್ಟೇ. ಮುಖದಲ್ಲಿ ಕಾಂತಿ ಬೆಳೆಯಬೇಕಾದರೆ ವೈಶ್ವಾನರಾಜ್ಞಿಯ ಮುಖವನ್ನ ಊಟ ಮಾಡುವ ಕಾಲಕ್ಕೆ ನೆನೆದರೆ ಮುಖದಲ್ಲಿ ತಾನಾಗಿ ದೇವತೆಗಳ ಸನ್ನಿಧಾನ ಬರುತ್ತೆ. ಆ ಮುಖದಲ್ಲಿ ಕಾಂತಿ ದೊಡ್ಡವರಿಗೆ ಕಾಣುತ್ತೆ. ಹೌದ್ ತಾನೆ? ಆ ರೀತಿಯಾದ ಒಳ್ಳೆ ಕಾಂತಿ ಬರುತ್ತೆ. ಅಷ್ಟೇ ಅಲ್ಲ, ಅಸ್ಸಿ ಅನ್ನ, ಒಳ್ಳೆ ಅನ್ನವನ್ನು ಸ್ವೀಕಾರ ಮಾಡುತ್ತಾ ಇದೀಯ. ಅಂದರೆ ಯಾರು ವೈಶ್ವಾನರಾಜ್ಞಿಯ ಮುಖವನ್ನ ಸುತೇಜ ಅಂತ ಉಪಾಸನೆ ಮಾಡುತ್ತಾರೆ ಅವರಿಗೆ ವಿಶೇಷವಾಗಿರತಕ್ಕಂಥ ಅನ್ನ ಸಿಗುತ್ತೆ. ಅನ್ನ ಅಂದರೆ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಇಡೀ ವಂಶಕ್ಕೆ ಅನ್ನಕ್ಕೆ ಕಡಿಮೆ ಇರಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಅನ್ನಕ್ಕೆ ಕಡಿಮೆ ಇರಲ್ಲ. ಯಾವ ಅನ್ನ ಅಂದರೆ ಭಗವಂತನ ಚಿಂತನೆ ಎಂಬ ಅನ್ನ. ಈ ಹೊರಗಿನ ಅನ್ನ ಶರೀರಕ್ಕೆ, ಒಳಗಿನ ಜೀವನಿಗೆ ಬೇಕಾದ ಅನ್ನ ಯಾವುದು ಅಂದರೆ ಭಗವಂತನ ಚಿಂತನೆ. ಆನಂದ ಕೊಡುತ್ತೆ, ಅದನ್ನ ಭಗವಂತ ಕೊಡುತ್ತಾನಂತೆ. ನಂತರ ಹೇಳುತ್ತಾರೆ, ನೀನೇನು ವೈಶ್ವಾನರನ್ನ ಚಿಂತನೆ ಮಾಡುತ್ತಾ ಇದೀಯಾ, ಆದರೆ ಅದು ಶಿರಸ್ಸು ಎಂಬುದು ಗೊತ್ತಿಲ್ಲದೆ ಮಾಡುತ್ತಾ ಇದೀಯ. ಹಾಗೆ ಮಾಡಿದ್ದಿದ್ರೆ ನಿನ್ನ ಶಿರಸ್ಸೇ ಬಿದ್ದು ಹೋಗ್ತಾ ಇತ್ತು. ಸರಿಯಾದ ಸಮಯಕ್ಕೆ ಬಂದಿದ್ದೀಯ, ತಿಳ್ಕೊಂಡು ಉಪಾಸನೆ ಮಾಡುತ್ತಾ ಇದೀಯ, ಒಳ್ಳೆಯದಾಗಲಿ. ನಂತರ ಇನ್ನೊಬ್ಬರನ್ನ ಕೇಳುತ್ತಾ ಇದ್ದಾರೆ, ಪುರುಷನ ಮರಣ ಆಗಿರ್ತಕ್ಕಂಥ ಸತ್ಯಯಜ್ಞನ ಕೇಳುತ್ತಾರೆ, ವೈಶ್ವಾನರ ನನ್ನ ಏನಂತ ಉಪಾಸನೆ ಮಾಡುತ್ತೀಯ? ಆದಿತ್ಯಮೇವ ಭಗವೋ ರಾಜಂ. ಹೌದಾ, ಸೂರ್ಯ ಅಂತ ನಾನು, ಸೂರ್ಯನೊಳಗೆ ವೈಶ್ವಾನರ ನಿಂತಿದ್ದಾನೆ, ಆದಿತ್ಯನಿಗೆ ಆಧಾರನಾಗಿದ್ದಾನೆ. ಆದಿತ್ಯ, ಆದಿತ್ಯ ಅಂದರೆ ಆಯುಷಾಂ ಆದಾನಾತ್, ಎಲ್ಲರ ಆಯುಷ್ಯವನ್ನ ಸೆಳೆದು ಹಾಕ್ತಾನಾದ್ದರಿಂದ ವೈಶ್ವಾನರಾಜ್ಞಿಯನ್ನ, ಸೂರ್ಯನಲ್ಲಿರುವಂಥವನನ್ನ ಆದಿತ್ಯ ಅಂದು ಉಪಾಸನೆ ಮಾಡುತ್ತೇನೆ ಅಂದರೆ ಅದಕ್ಕೆ ಹೇಳುತ್ತಾರೆ ಅಷ್ಟು ಮಾತ್ರ ಅಲ್ಲ. ಅಂದರೆ ನೋಡಿ, ಬ್ರಾಹ್ಮಣರು ತೆಳೆದುಕೊಂಡದ್ದಕ್ಕೆ ಹೆಚ್ಚು ತೆಳೆದ ರಾಜ ಅದನ್ನು ಸೇರಿಸಿ ಹೇಳುತ್ತಾ ಇದ್ದಾನೆ. ವೈಶ್ವಾನರಾಜ್ಞಿಯ ಎರಡು ಕಣ್ಣುಗಳಯ್ಯ, ವೈಶ್ವಾನರಾಜ್ಞಿ ಆದಿತ್ಯನೊಳಗಿದ್ದು ಎಲ್ಲರ ಆಯುಷ್ಯವನ್ನ ಸೆಳೆದು ಬಿಡುತ್ತಾ ಇದ್ದಾನೆ ಅಂತ ಹೇಳ್ತಾ ಇದೆಯಲ್ಲ, ಅದು ಯಾರು ಅಲ್ಲ, ವೈಶ್ವಾನರಾಜ್ಞಿಯ ಎರಡು ಕಣ್ಣುಗಳು. ಆ ಎರಡು ಕಣ್ಣುಗಳು ಆದಿತ್ಯನೊಳಗೆ ನಿಂತು ಆದಿತ್ಯ ಅಂತ ಕರೆಸಿಕೊಂಡಿವೆ. ಅಷ್ಟೇ ಅಲ್ಲ, ಎಲ್ಲರ ಕಣ್ಣಲ್ಲಿ ವೈಶ್ವಾನರಾಜ್ಞಿಯ ಎರಡು ಕಣ್ಣು ನಿಂತಿದೆ. ನಿಂತು ಏನು ಮಾಡುತ್ತಾ ಇದೆ? ಎಲ್ಲರಿಗೂ ನೋಟವನ್ನು ಕೊಡತಾ ಇದೆ. ವಿಶ್ವರೂಪ ಅಂತ ಹೆಸರು. ವೈಶ್ವಾನರಾಜ್ಞಿಯ ಎರಡು ಕಣ್ಣುಗಳಿಗೆ ವಿಶ್ವರೂಪ ಅಂತ ಹೆಸರು. ಅಂಥ ವಿಶ್ವರೂಪ ಅಂತ ಭಗವಂತನ ಚಿಂತನೆ ಮಾಡಿ ಯಾರಾದರೆ ಊಟದ ಕಾಲಕ್ಕೆ ಚಿಂತನೆ ಮಾಡುತ್ತಾರೋ ಅವರು ಹೇಳುತ್ತಾರೆ ಅವರ ಕಣ್ಣಿಗೆ ಕುಂದಿಲ್ಲ, ಅವರ ವಂಶದಲ್ಲಿ ಕಣ್ಣಿಗೆ ಕುಂದಿಲ್ಲ. ಅಷ್ಟೇ ಅಲ್ಲ, ಅದ್ಭುತವಾಗಿರತಕ್ಕಂಥ ವಿಶೇಷ ಚಿಂತನೆಗಳೆಲ್ಲ ಬರ್ತಾ ಬರುತ್ತೆ, ನೋಟ ಪವಿತ್ರ ಆಗ್ತಾ ಬರುತ್ತೆ. ನಾವಿವಾಗ ನೋಡೋದೇ ಅದನ್ನ, ಶ್ರೀಪಾದಂಗಳವರ ಚರಣ ಸನ್ನಿಧಾನಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಪ್ರವಚನವನ್ನು ಮುಂದುವರಿಸಲಿಕ್ಕೆ ಅವರಪ್ಪಣೆಯಿಂದ ಮುಂದುವರಿಸುತ್ತೇನೆ. ಇಷ್ಟು ಸತ್ಯ ಬಂದವರು ಯಾರು? ಸ್ವಾಮಿಗಳು ಅಲ್ಲ, ನಗುಮುಗದ ಸ್ವಾಮಿ. ಯಾರೇ ಆಗಲಿ, ಅದು ಚಿಕ್ಕ ಮಗು ಆಗಲಿ ದೊಡ್ಡವರಾಗಲಿ, ಎಲ್ಲರನ್ನ ಕೂಡ ನಗುಮುಖದಿಂದ ಮಾತಾಡಿಸಿ ಇಡೀ ಜಗತ್ತನ್ನೇ ವಶ ಮಾಡಿಕೊಡ್ತಾರೆ. ಸುಬ್ರಹ್ಮಣ್ಯ ಅಂದರೆ ಎಲ್ಲರಿಗೆ ಭಕ್ತಿ ಇದೆ, ಹೆದರಿಕೆ ಇದೆ, ಏನಾಗುತ್ತೇನೋ ಅಂತ. ಅದಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋರು ತುಂಬ ಜಾಸ್ತಿ. ಎಲ್ಲ ಜ್ಯೋತಿಷ್ಕರದ್ದು ಹೋದ ಕೂಡಲೆ ಕುಕ್ಕೆಗೆ ಹೋಗಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೀಡೆ ಎಲ್ಲ ಹೋಗಿಬಿಡುತ್ತೆ ಅಂತ. ಅಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ಹೋದಾಗ ಒಂದಿಷ್ಟು ಅನ್ನ ಕಂಡ್ರೆ ಸಾಕಪ್ಪ ಅಂತಿರುತ್ತೆ. ದೂರ ದೇಶ ಹಾಕೋ ನಾಥರಿರಲ್ಲ ಅಂತ ಕಾಲಕ್ಕೆ ನಗುಮುಖದಿಂದ ಬಂದವರಿಗೆಲ್ಲ ಆತಿಥ್ಯ ಕೊಡುವಂತ ಶ್ರೀಪಾದಂಗಳವರು ಬಂದಿದ್ದಾರೆ. ಸರಿ, ನಂತರ ವೈಶಾಲಾರಾಜ್ಞಿಯ ಎರಡು ಕಣ್ಣುಗಳನ್ನ ವಿಶ್ವರೂಪ ಅಂತ ಉಪಾಸನೆ ಮಾಡಬೇಕಯ್ಯ. ಅದು ಮಾಡಿದ್ರೇನಾಗುತ್ತೆ? ಅದ್ಭುತವಾಗಿರತಕ್ಕಂಥ ಪೂಜಾ ಸಾಧನ ಸಾಮಗ್ರಿಗಳೆಲ್ಲ ಹೇಳ್ತಾರೆ. ಪೃಥಕ್ ವಲಯ ಆಯಂತಿ ಪೃಥಕ್ ರಥಶ್ರೇಣಯ ಅನುಯಂತಿ. ನೀನು ವೈಶಾಲಾರಾಜ್ಞಿಯ ಎರಡು ಕಣ್ಣುಗಳನ್ನು ಉಪಾಸನೆ ಮಾಡ್ತಾ ಇದೀಯ, ಅದರಿಂದ ನಿನಗೆ ಪೂಜಾ ಸಾಧನ ಸಾಮಗ್ರಿಗಳೆಲ್ಲ ತುಂಬಾ ಸೇರಿಕೊಂಡಿವೆ. ರಥಶ್ರೇಣಿಗಳು ನಿನ್ನನ್ನ ವಿಶೇಷವಾಗಿ ಅನುಸರಿಸಿ ಬರ್ತಾ ಇವೆ. ಹಾಗಾದರೆ ನಾವು ಕೂಡ ನಮ್ಮ ಒಳಗಿರತಕ್ಕಂಥ ವೈಶ್ವಾನರಾಜ್ಞಿಯ ಎರಡು ಕಣ್ಣುಗಳನ್ನ ವಿಶ್ವರೂಪ ಅಂತ ಚಿಂತನೆ ಮಾಡಿದರೆ ವಿಶೇಷವಾಗಿರತಕ್ಕಂಥ ಭಗವಂತನ ಪೂಜಾ ಸಾಧನ ಸಾಮಗ್ರಿಗಳು ನಮ್ಮ ಮನೆಯಲ್ಲಿ ನಿತ್ಯ ವಿಶೇಷವಾಗಿ ತಾಂಡವಾಡುತ್ತೆ. ಭಗವಂತನ ಸಾಧನೆ ಚೆನ್ನಾಗಿ ನಡೆಯುತ್ತೆ. ಎಲ್ಲ ಕಡೆ ದೇವರನ್ನು ನೋಡುವ ನೋಟ ಬೆಳೆಯುತ್ತೆ ವೈಶ್ವಾನರಾಜ್ಞಿಯ ಎರಡು ಕಣ್ಣುಗಳನ್ನ ಚಿಂತನೆ ಮಾಡಿದರೆ. ನಂತರ ಇನ್ನೊಬ್ಬರನ್ನ ಕೇಳ್ತಾ ಇದ್ದಾರೆ, ನೀನು ವೈಶ್ವಾನರಾಜ್ಞಿಯನಿಗೆ ಉಪಾಸನೆ ಮಾಡುತ್ತೀಯ, ವಾಯುದೇವರಿಗೆ ಆಧಾರ, ವಾಯುವಿನೊಳಗಿದ್ದಾನೆ, ಆದ್ದರಿಂದ ಜ್ಞಾನಾಯು ರೂಪತ್ವ, ಜ್ಞಾನವನ್ನ ಆಯುಷ್ಯವನ್ನ ಕೊಡತಾನದ್ದರಿಂದ ವಾಯುದೇವರ ಒಳಗಿರತಕ್ಕಂಥ ವೈಶ್ವಾನರಾಜ್ಞಿಯ ಪ್ರಾಣವನ್ನ ಅಂದ್ರೆ ವೈಶ್ವಾನರಾಜ್ಞಿಯ ಉಪಾಸನೆ ಮಾಡುತ್ತೇನೆ ಅಂತ ಹೇಳಿದ. ಅವಾಗ ಅಷ್ಟಪತಿ ಹೇಳುತ್ತಾನೆ, ರಾಜ ನೀನು ಮಾಡುತ್ತಾ ಇರೋದು ಇಡೀ ವೈಶ್ವಾನರನ್ನಲ್ಲ ಉಪಾಸನೆ, ವೈಶ್ವಾನರನ ಪ್ರಾಣವನ್ನು ಉಪಾಸನೆ ಮಾಡುತ್ತಾ ಇದೀಯ. ವಾಯುದೇವರ ಒಳಗಿರತಕ್ಕಂಥ ವೈಶ್ವಾನರಾಜ್ಞಿಯ ಪ್ರಾಣ ಅದೆಂಥದ್ದು ಗೊತ್ತಾ? ಅದಕ್ಕೆ ವಾಯು ಅಂತ ಹೆಸರು. ಅಷ್ಟೇ ಅಲ್ಲ, ಪೃಥಕ್ ವರ್ತಮಾ ಅಂತ ಹೆಸರು. ಎಂಥ ಅದ್ಭುತವಾದ ಮಂತ್ರ ಗೊತ್ತೋ ಇದು? ಹೇಳ್ತಾ ಇದ್ದಾರೆ ಭಗವಂತ ತಾನು ಪೃಥಕ್ ವರ್ತಮಾ ಅಂತ ಹೆಸರಿಂದಿದ್ದಾನೆ. ಪೃಥಕ್ ವರ್ತಮಾ ಅಂತ ಹೆಸರಿಂದ ವೈಶ್ವಾನರಾಜ್ಞಿಯ ಪ್ರಾಣ ಇದ್ದು ವಾಯುದೇವರಿಗೂ ಹೇಳ್ತಾ ಇದ್ದಾರೆ ಆಚಾರ್ಯರೇ, ಚೆನ್ನಾಗಿ ಹೇಳ್ತಾ ಇದ್ದಾರೆ. ವಾಯುವಾದಿ ಪ್ರಾಣ ಶಕ್ಯಂ ನಯತ್ ತತ್ಕರ್ತ ಹರೇರ್ಯತಃ. ಶ್ರೀಹರಿ ವಾಯುದೇವರಿಗೂ ಸಾಧ್ಯವಿಲ್ಲದಂತಹ ಎಲ್ಲಾ ಕೆಲಸಗಳನ್ನು ತಾನು ಮಾಡುತ್ತಾನಾದ್ದರಿಂದ ದೇವರಿಗೆ ಪೃಥಕ್ ವರ್ತಮ ಅಂತ ಹೆಸರು. ಸರ್ವ ಅಶಕ್ಯ ಕರ್ಮಕರ್ತೃತ್ವಾತ್ ಕಾರಯಿತೃತ್ವಾಚ್ಯ ಪೃಥಕ್ ವರ್ತ್ವ ನಾಮ. ವಾಯುದೇವರೊಳಗೆ ನಿಂತುಕೊಂಡು ಅಸಾಧ್ಯವಾಗಿರತಕ್ಕಂತಹ ಕಾರ್ಯಗಳನ್ನ ಮಾಡಿಸಿಬಿಡ್ತಾರಾದ್ದರಿಂದ ಭಗವಂತನಿಗೆ ವೈಶ್ವಾನರಾಜ್ಞಿಯ ಪ್ರಾಣಕ್ಕೆ ಪೃಥಕ್ ವರ್ತಮ ಅಂತ ಹೆಸರು. ಅದನ್ನು ಹೇಳ್ತಾ ಇದ್ದಾರೆ. ಆ ವಾಯುದೇವರ ಒಳಗಿರತಕ್ಕಂತಹ ವೈಶ್ವಾನರಾಜ್ಞಿಯ ಪ್ರಾಣವನ್ನು ಯಾರು ಉಪಾಸನೆ ಮಾಡುತ್ತಾರೆ ಅಂಥವರಿಗೆ ಇಡೀ ವಿಶೇಷವಾಗಿರತಕ್ಕಂಥ ಜಗವೇ ವಶವಾಗಿ ಬಿಡುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ದೇವತೆಗಳೆಲ್ಲ ಸಮ್ಮುಖರಾಗ್ತಾರೆ ಈ ಚಿಂತನೆ ಮಾಡಿದರು. ನಂತರ ವೈಶ್ವಾನರಾಜ್ಞಿಯ ಮಧ್ಯದೇಶ ಇನ್ನೊಬ್ಬರನ್ನ ಕೇಳುತ್ತಾ ಇದ್ದಾರೆ. ಶತರಾಕ್ಷನ ಮಗ ಜನ ಅವನನ್ನ ಕೇಳುತ್ತಾ ಇದ್ದಾರೆ ಅಶ್ವಪತಿ. ಏನಯ್ಯ ನೀನು ವೈಶ್ವಾನರಾಜ್ಞನ ನೀನು ಉಪಾಸನೆ ಮಾಡುತ್ತೀಯ? ನಾನು ವೈಶ್ವಾನರಾಜ್ಞನನ್ನ ನಾನು ಆಕಾಶ ಅಂತ ಉಪಾಸನೆ ಮಾಡುತ್ತೇನೆ. ಯಾಕೆ? ದೀಪ್ತತ್ವಾದ ಆಕಾಶನಾಮ, ಒಳ್ಳೆ ಪ್ರಕಾಶವಂತನಾದ್ದರಿಂದ ವೈಶ್ವಾನರಾಜ್ಞಿ ಆಕಾಶ ಅಂತ ಕರೆಸಿಕೊಂಡಿದ್ದಾನೆ, ಆಕಾಶಕ್ಕೆ ಅಭಿಮಾನಿಯಾಗಿದ್ದಾನೆ, ಒಳಗೆ ನಿಯಾಮಕನಾಗಿದ್ದಾನೆ ಅಂತ ನಾನು ಚಿಂತನೆ ಮಾಡುತ್ತೇನೆ ಎಂದರೆ ಅವ್ರು ಹೇಳ್ತಾರೆ, ನೀನು ಇಡೀ ವೈಶ್ವಾನರನ್ನ ಉಪಾಸನೆ ಮಾಡುವುದಲ್ಲ, ವೈಶ್ವಾನರನ ಒಂದಂಗ ಅಂದರೆ ಮಧ್ಯ ದೇಹವನ್ನು ಮಾತ್ರ ಉಪಾಸನೆ ಮಾಡುತ್ತಾ ಇದೀಯ. ವೈಶ್ವಾನರ ಮಧ್ಯ ದೇಹ ಆಕಾಶಕ್ಕೆ ಆಧಾರ. ಅಷ್ಟೇ ಅಲ್ಲ, ವಿಸ್ತೃತತ್ವಾದ ಬಹುಲತ್ವಾದ ಬಹುಲಸ್ಮೃತಃ. ಆ ವೈಶ್ವಾನರಾಜ್ಞಿಯ ಮಧ್ಯದೇಶಕ್ಕೆ ಬಹುಲ ಅಂತ ಹೆಸರಯ್ಯ. ಯಾರಾದರೆ ನಮ್ಮ ಒಳಗಿರತಕ್ಕಂಥ ವೈಶ್ವಾನರಾಜ್ಞಿಯ ಮಧ್ಯದೇಶವನ್ನ ಅಂದರೆ ಮಧ್ಯಭಾಗವನ್ನ ಬಹುಲ ಅಂತ ಚಿಂತನೆ ಮಾಡುತ್ತಾರೋ ಅಂಥವರಿಗೇನಾಗುತ್ತೆ ಅಂದ್ರೆ ಅವನಿಗೆ ಯಥೇಷ್ಟ ಅನ್ನ, ಅವನಿಗೂ ಅವನ ಕುಲಕ್ಕೂ. ಅಷ್ಟೇ ಅಲ್ಲ, ಭಗವಂತನ ಜ್ಞಾನ, ಬ್ರಹ್ಮವರ್ಚಸ್ಸು ಬರುತ್ತೆ. ಅಷ್ಟೇ ಅಲ್ಲ, ವೈಶ್ವಾನರ ನಾಮಕ ಭಗವಂತನ ಪೂರ್ಣಾನುಗ್ರಹ ಆಗಿಬಿಡುತ್ತೆ. ನಂತರ ಇನ್ನೊಬ್ಬರನ್ನು ಕರೆದರು, ನೀನೇನು ಉಪಾಸನೆ ಮಾಡಿದ್ದೀಯ? ವೈಶ್ವಾನರ ಅಪು ಅಂದ್ರೆ ನೀರಿಗೆ ಆಧಾರ ಅಂತ ಚಿಂತನೆ ಮಾಡುತ್ತಾನೆ. ವ್ಯಾಪ್ತತ್ವಾದ ಎಲ್ಲ ಕಡೆ ವ್ಯಾಪ್ತನಾದ್ದರಿಂದ ದೇವರಿಗೆ ಅಪು ನೀರು ನೀರಿನೊಳಗಿದ್ದಾನೆ ಅಂತ ನಾನು ಉಪಾಸನೆ ಮಾಡುತ್ತೇನೆ. ಅಯ್ಯ, ಅದು ವೈಶ್ವಾನರಾಜ್ಞಿಯ ಕಟಿಪ್ರದೇಶ, ಅದು ನೀರಿಗೆ ಆಧಾರ ಅಷ್ಟು ಮಾತ್ರ ಅಲ್ಲ, ಅತಿರತಿಕರತ್ವಾದ ರಯಿನಾಮ ಇಡೀ ಜನಕ್ಕೆಲ್ಲ ನೋಡಿ ಎಷ್ಟು ಊಟ ಹಾಕಿದ್ರು ಕೂಡ 10 ಭಕ್ಷ್ಯ 10 ಸ್ವೀಟು 10 ಹಾಟು ಎಲ್ಲ ಹಾಕಿದ್ರು, ಕುಡಿಲಿಕ್ಕೆ ಒಂದು ತೊಟ್ಟು ನೀರು ಹಾಕಿಲ್ಲ. ಏನ್ ಹೇಳ್ತೀರಾ? ನೀರೇ ಹಾಕಿಲ್ಲ ಅಂತ ಹೇಳ್ತೀರಷ್ಟೇ ಹೊರತು 10 ಭಕ್ಷ್ಯ ಹಾಕಿದ್ರು ಅಂತ ಹೇಳ್ತೀರಾ? ಅವೆಲ್ಲ ಹೋಯಿತು. ನೀರು ಕುಡಿದ್ರೆ ಸಾಕು, ಪ್ರಾಣ ಬರುತ್ತೆ. ನೀರೇ ಒಳ್ಳೆ ರುಚಿ ಕೊಡುತ್ತೆ ನೋಡಿ, ಅಷ್ಟು ರುಚಿಕರವಾದ ನೀರು. ನೀರಲ್ಲ ರುಚಿ ಕೊಡುವುದು, ನೀರಿನೊಳಗೆ ವೈಶ್ವಾನರಾಜ್ಞೆ ಎಂದು ರಯಿ ಅಂತ ಕರೆಸಿಕೊಂಡು ಇಡೀ ಜಗತ್ತಿಗೆ ತೃಪ್ತಿ ಕೊಡತಾ ಇದ್ದಾನೆ. ಈ ಉಪಾಸನೆ ಒಬ್ಬರು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಯಾರಾದರೆ ವೈಶ್ವಾನರಾಜ್ಞಿಯ ಕಟಿ ಪ್ರದೇಶವನ್ನ ರಯಿ ಅಂತ ಉಪಾಸನೆ ಮಾಡುತ್ತಾರೋ ಅಂಥ ಭಗವಂತನ ಅನುಗ್ರಹದಿಂದ ಅವರು ಪುಷ್ಟರಾಗ್ತಾರೆ. ಅನ್ನಕ್ಕೆ ಕಡಿಮೆ ಇರಲ್ಲ, ಅದ್ಭುತವಾಗಿರತಕ್ಕಂಥ ಪ್ರಿಯವಾದದ್ದನ್ನೇ ನೋಡುತ್ತಾರೆ. ಇದು ನಂಬೇಕಾಗಿದ್ದು ಏನು? ನಮಗೆ ಬೇಕಾಗಿದ್ದೇ ಚೆನ್ನಾಗಿ ಕಾಣಿಸ್ಬೇಕು, ಬೇಡದ್ದು ಕಾಣಿಸ್ಲೇಬಾರದು, ಬೇಡದವರು ಕಾಣಿಸಬಾರದು, ಇವೆಲ್ಲ ನಮ್ ಲಿಸ್ಟ್ ಇರುತ್ತಲ್ಲ, ಅದು ಆಟೋಮ್ಯಾಟಿಕ್ ಆಗಿ ಬರಬೇಕಾ? ಹಾ, ವೈಶ್ವಾನರಾಜ್ಞಿಯ ಚಿಂತನೆಯನ್ನು ಮಾಡಿ. ಇನ್ನೊಂದು ಹೇಳ್ತಾ ಇದ್ದಾರೆ, ವೈಶ್ವಾನರಾಜ್ಞಿಯ ಪಾದಗಳ ಚಿಂತನೆ ಕೊಡ್ತಾ ಇದ್ದಾರೆ. ವೈಶ್ವಾನ ಇನ್ನೊಬ್ಬರನ್ನ ಕೇಳಿದ್ರು, ನೀನು ವೈಶ್ವಾನರಾಜ್ಞಿಯನ್ನು ಏನು ಚಿಂತನೆ ಮಾಡ್ತೀಯ? ಪೃಥಿವೀಮೇವ ಭಗವೋ ರಾಜನ್, ನಾನು ವೈಶ್ವಾನರಾಜ್ಞಿಯನ್ನ ಪೃಥ್ವಿಗೆ ಆಧಾರ ಅಂತ ಚಿಂತನೆ ಮಾಡುತ್ತೇನೆ. ಅವಾಗ ಹೇಳುತ್ತಾ ಇದ್ದಾರೆ, ಪ್ರಥನಾತ್ ಪೃಥ್ವೀ ನಾಮ ಪ್ರತಿಷ್ಠಾಚ ಪ್ರತಿಷ್ಠಿತತ್ವಾತ್. ಭಗವಂತ ಇಡೀ ಜಗತ್ತನ್ನು ಧಾರಣೆ ಮಾಡಿದ್ದಾನಾದ್ದರಿಂದ ನೀನು ಉಪಾಸನೆ ಮಾಡುತ್ತಾ ಇರೋದು ಇಡೀ ವೈಶ್ವಾನರಾಜ್ಞಿಯ ಪೂರ್ಣ ರೂಪವನ್ನಲ್ಲಯ್ಯ, ಬರೀ ಪಾದಗಳನ್ನು ಮಾತ್ರ. ಆ ಪಾದಗಳು ಇಡೀ ಜಗತ್ತನ್ನು ಧಾರಣೆ ಮಾಡಿವೆ, ಆದ್ದರಿಂದ ಅದಕ್ಕೆ ಪ್ರತಿಷ್ಠಾ ಅಂತ ಹೆಸರು. ಬೇಕಲ್ವಾ ಮನೆಯಲ್ಲಿ? ನಮ್ಮ ಹುಡುಗ ಉದ್ಯೋಗ ಬಂದಿದೆ, ಪ್ರತಿಷ್ಠಾ ಇಲ್ಲ, ಯಾವಾಗಲೂ ಪೆಂಡ್ಯುಲಂ, ಈ ಉದ್ಯೋಗದಿಂದ ಆ ಉದ್ಯೋಗ, ಇದ್ದ ಉದ್ಯೋಗದಲ್ಲ ಸರಿಗಿರಲ್ಲ, ಏನು ಸರಿಯಾಗಿರಲ್ಲ, ಎಲ್ಲಾ ಕಡೆ ನಮ್ಗೆ ಬೇಕಾಗಿದ್ದು ಪ್ರತಿಷ್ಠಾ. ಪ್ರತಿಷ್ಠಾ ಬೇಕಂದ್ರೆ ಊಟ ಮಾಡುವಾಗ ವೈಶ್ವಾನರಾಜ್ಞಿಯನ್ನ ಪ್ರತಿಷ್ಠಾ ಅಂತ ಚಿಂತನೆ ಮಾಡಿದರೆ ನಮಗೂ ಒಳ್ಳೆ ಪ್ರತಿಷ್ಠೆ. ಪ್ರತಿಷ್ಠಾ ತಿಷ್ಠ ಹೇಳ್ತಿರಲ್ಲ, ಅವ್ರು ಹೇಗಿದ್ದಾರೆ? ಯಾಕ್ರಿ ಚೆನ್ನಾಗಿದ್ದಾರೆ, ಎಲ್ಲಿ ಹೋದ್ರೆ ಅಲ್ಲೇ ತಿಷ್ಠ, ಚೆನ್ನಾಗಿರ್ತಾರೆ, ಎಲ್ಲಿ ಬಿಡಲ್ಲ ಅಂತ. ಹಾಗೆ ನಾವು ಸಂಸಾರದಲ್ಲಿ ದುಃಖವಿಲ್ಲದೆ ಚೆನ್ನಾಗಿರಬೇಕಾದ್ರೆ ವೈಶ್ವಾನರಾಜ್ಞಿಯನ್ನ ಪ್ರತಿಷ್ಠಾ ಅಂತ ಚಿಂತನೆ ಮಾಡಬೇಕು. ವೈಶ್ವಾನರಾಜ್ಞಿಯ ಪಾದಗಳನ್ನ ಈ ತರ ವೈಶ್ವಾನರಾಜ್ಞಿಯ ಅದ್ಭುತವಾದ ರೂಪವನ್ನು ಪರಿಚಯ ಮಾಡಿಕೊಡುತ್ತೆ. ಆ ವೈಶ್ವಾನರಾಜ್ಞಿ ಹೊರಗಿರತಕ್ಕಂಥ ಪಂಚಭೂತಗಳಲ್ಲಿ ಮಾತ್ರ ಅಲ್ಲಯ್ಯ, ಅವನೇ ಹೃದಯ ಕಮಲದಲ್ಲಿದ್ದಾನೆ. ಪ್ರಾದೇಶ ಮಾತ್ರ ಅಭಿವಿಮಾನ ಆತ್ಮಾನಂ ವೈಶ್ವಾನರ ಉಪಾಸ್ತೆ, ವಿಮಾನದೊಳಗಿದ್ದಾನಂತೆ. ವಿಮಾನ ಅಂದರೆ ಎಲ್ಲಿ? ನಮ್ಮ ಹೃದಯದಲ್ಲಿ ವಿಮಾನ ಅಲ್ರಿ, ನಮ್ಮ ಹೃದಯವೇ ಚಿಕ್ಕದು, ಅದರಲ್ಲಿ ವಿಮಾನ ಎಲ್ಲಿರುತ್ತೆ? ಕಣ್ಣು ತೆಗೆದು ನೋಡಿ, ಒಳ ಕಣ್ಣಿಂದ ನೋಡಿ ಅಂತ ಹೇಳುತ್ತಾರೆ. ಹೃದಯ ಕಮಲ ಅದು ಮುದುಡಿಕೊಂಡು ಕಳಮುಖ ಆಗಿರುತ್ತೆ. ಅದನ್ನ ಓಂಕಾರದಿಂದ ಮೇಲ್ಮುಖ ಮಾಡಿ ಆನ್ಮಿಕ ಮಂದಿರಲ್ಲಿ ಕೊಟ್ಟಿರ್ತಾರೆ. ಪ್ರತಿಮಾದಲ್ಲಿ ದೇವರ ಆವಾಹನ ಮಾಡಬೇಕು ಅಂದ್ರೆ ಓಂಕಾರದಿಂದ ನಿಮ್ಮ ಹೃದಯದಲ್ಲಿ ಕಮಲವನ್ನು ಮೇಲ್ಮುಖ ಮಾಡಿ, ಆ ಮೇಲ್ಮುಖ ಆದ ಕಮಲವನ್ನ ಓಂಕಾರದಿಂದ ಅರಳಿಸಿ ಒಳಗೆ ದೇವರನ್ನು ನೋಡಿ ಆ ದೇವರನ್ನ ಕರೀರಿ. ಎಲ್ಲಿ? ಒಳಗೇನೂ ಕಾಣಿಸ್ತಾ ಇಲ್ಲ. ಗೋವಿಂದ, ದೇವ ಇದ್ರೆ ಬಾರಯ್ಯ ಅಂತ ಕರೀತೀವಿ, ಹೌದ್ ತಾನೆ? ಹಾಗಲ್ಲ, ಚೆನ್ನಾಗಿ ಹೇಳುತ್ತಾ ಇದ್ದಾರೆ. ಒಳಗೆ ಹೃದಯ ಕಮಲ, ಆ ಹೃದಯ ಕಮಲ ಅರಳಿದರೆ ಕೇಸರಗಳು, ಕೇಸರಗಳ ಮೇಲೆ ವಿಶೇಷವಾಗಿರತಕ್ಕಂಥ ಸೂರ್ಯಮಂಡಲ, ಚಂದ್ರಮಂಡಲ, ಅಗ್ನಿಮಂಡಲ, ಅದರ ಮೇಲೆ ವಿಶಾಲ ಪ್ರದೇಶ. ಅಲ್ಲೇನಿದೆ? 100 ಕಂಬದ ತೇರು, ಒಂದು ಕಂಬ ಕಡಿಮೆ ಇಲ್ಲ. ಆ ಹೃದಯ ಕಮಲದಲ್ಲಿರುವ 100 ಕಂಬದ ತೇರನ್ನ ನಮಗೆ ತೋರಿಸಬೇಕು ಅಂತ ಕಾಣುತ್ತೆ. ಜಗನ್ನಾಥದಾಸರು ಸ್ವಪ್ನ ಸೂಚನೆ ಮಾಡಿ, ಜಗನ್ನಾಥದಾಸರ ಸನ್ನಿಧಾನದಲ್ಲಿ ರಥ ಇದೆ, ಆ ರಥ ನೋಡಿದ್ರೆ ಗೊತ್ತಾಗುತ್ತೆ 100 ಕಂಬದ ತೇರು. ಆ ತೇರನ್ನು ನೋಡಿದ್ರೆ ಗೊತ್ತಾಗುತ್ತೆ, 100 ನಾಡಿಗಳೇ ಆ ತೇರಿಗೆ ವಿಶೇಷವಾದ ಕಂಬಗಳು. ಆ ವಿಮಾನ ಅಂತ ಕರೀತಾರೆ, ಅದರೊಳಗೆ ಪ್ರಾದೇಶ ನಾಮಕ ಭಗವಂತ ವಿಶೇಷವಾಗಿ ಅಲ್ಲಿ 3 ರೂಪಗಳು ತಾನೆ, ಅಗ್ರೇಶ, ಪ್ರಾದೇಶ, ಮೂಲೇಶ ಅಂತ. ಆ ಭಗವಂತನೇ, ಅವನೇ ವಿಶೇಷವಾಗಿರತಕ್ಕಂಥ ವೈಶ್ವಾನರಾಜ್ಞಿ ಅಂತ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಇಂದ್ರಿಯಗಳು ಎಂದೂ ಕೂಡ ತೊಂದರೆ ಬರಲ್ಲ. ಅಷ್ಟೇ ಅಲ್ಲ, ವಿಶೇಷವಾಗಿರತಕ್ಕಂಥ ಅವರ ಮನೆಯಲ್ಲಿ ಅಪಮೃತ್ಯುವಿನ ಸುಳಿವು ಬರಲ್ಲ, ಮನೆಯಲ್ಲಿ ಅಳುವು ಕೇಳಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವೈಶ್ವಾನರಾಜ್ಞಿಯ ಮುಖ ಆಹವನೀಯ ಅಗ್ನಿಗೆ ಆಧಾರ, ವೈಶ್ವಾನರಾಜ್ಞಿಯ ಮನಸ್ಸು ದಕ್ಷಿಣ ಅಗ್ನಿಗೆ ಆಧಾರ, ವೈಶ್ವಾನರಾಜ್ಞಿಯ ಹೃದಯ ಗಾರ್ಹಪತ್ಯಗ್ನಿಗೆ ಆಧಾರ, ವೈಶ್ವಾನರಾಜ್ಞಿಯ ವೇದಿ ಅಂದರೆ ಹೃದಯ ಅದು ಉರಸ್ತು ಯಜ್ಞ ಕುಂಡಕ್ಕೆ ಆಧಾರ, ಹಾಗೆ ವೈಶ್ವಾನರಾಜ್ಞಿಯ ರೋಮಗಳು ದರ್ಭೆಗಳಿಗೆ ಆಧಾರ ಅಂತ ಇಷ್ಟು ಎಷ್ಟು ಹೇಳಿದ್ರಯ್ಯ ಅಂದರೆ 11 ವೈಶ್ವಾನರನ ಅಂಗಗಳನ್ನು ಕುರಿತು ಹೇಳಿದರು. ಇಷ್ಟು ಹೇಳಿದ ಮೇಲೆ ಒಂದಂತೂ ಖಚಿತ ನಿಮ್ಮಲ್ಲಿ ಬಂದಿರುತ್ತೆ, ಏನಂತ, ಇದು ನಮ್ಮದಲ್ಲ, ನಾವು ಚಿಂತನೆ ಮಾಡಲಿಕ್ಕೆ ಆಗೋದಲ್ಲ, ನಮಗೆ ಎಟಕೋದಲ್ಲ, ಸಾಮಾನ್ಯ ಜನರಿಗೆ ಎಟಕದ್ದನ್ನ ಈ ಸಬ್ಜೆಕ್ಟ್ ಅನ್ನ ನಿಮ್ ಮೂಲಕ ಹೇಳಿಸಿ 1 ಗಂಟೆ ಬೇಕಾದ್ರೆ ಸಾರ್ಥಕ ಮಾಡಬಹುದಷ್ಟೇ ಹೊರತು ಇಡೀ ಜೀವನ ಇಷ್ಟೆಲ್ಲ ನಾವು ನೆನೆಯಲಿಕ್ಕಾಗುತ್ತಾ ಅಂತ ಕ್ವಶನ್ ಮಾರ್ಕ್ ನಿಮಗೆ ಇದ್ರೆ ಬೆಂಗಳೂರಿಗೆ ಬನ್ನಿ. ಹೆಣ್ಣು ಗಂಡು ಸೇರಿ ಪ್ರತಿಯೊಬ್ಬ ಹೆಣ್ಣು ಯಾರ್ಯಾರು ವಿಶೇಷವಾಗಿ ಷೋಡಶಿ ಚತುರ್ದಶಿಗೆ ಬರ್ತಿದ್ದಾರೆ, ಪ್ರತಿಯೊಬ್ಬರು ಊಟಕ್ಕೆ ಮೊದಲು ಈ 11 ದೇವರ ಅಂಗಗಳನ್ನು ಚಿಂತನೆ ಮಾಡಿ ತುತ್ತಿಡತಾ ಇದ್ದಾರೆ. ಗಂಡಸರು ಸರಿ ಪ್ರತಿಯೊಬ್ಬರು ಹಾಗೆ ಮಾಡುತ್ತಾ ಇದ್ದಾರೆ. ಇದೆಲ್ಲ ಎಟಕುವಂಥದ್ದೇ, ಎಟಕುವ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು. ನಾವು ಯಾವ ಪುರಾಣ ಕೇಳಿದ್ರು ಪ್ರವಚನ ಕೇಳಿದ್ದು ಇಷ್ಟಕ್ಕೆ ನಿಲ್ಲುತ್ತೆ. ಇದೆಲ್ಲ ದೊಡ್ಡವರು ಸ್ವಾಮಿಗಳು ಅವರಿಗೆಲ್ಲ ಆಗೋದು, ಅವರೇ ನಾವು ನಾವೇ ಅಂತ ಪ್ರವಚನ ಕೊನೆಯಲ್ಲಿ ನಾವು ತೀರ್ಮಾನ ತಗೊಂಡು ಹೋಗ್ಬಿಡ್ತಾ ಇರ್ತೇವೆ. ಇಲ್ಲ, ಹೊರಟದ್ದೇ ನಮ್ಮನ್ನ ಸರಿ ಮಾಡ್ಲಿಕ್ಕಾಗಿ. ಎಷ್ಟೋ ಜನ ನಿಮ್ಮದ್ದೇ ಕೂತಿದ್ದಾರೆ, ಕೈ ಎತ್ತಲಿಕ್ಕೆ ಅವರಿಗೆ ನಾಚಿಕೆ ತಾನೆ ಕಾಣುತ್ತೆ. ಪ್ರತಿಯೊಬ್ಬರು ಚಿಂತನೆ ಮಾಡುತ್ತಾ ಇದ್ದಾರೆ. ಇವಾಗ ನಾನೇನು ಇಷ್ಟೊಂದು ಕಷ್ಟಪಟ್ಟು ಹೇಳಿದೆ, ಪ್ರತಿಯೊಂದನ್ನ ಸರಸರನೆ. ನಾನು ಚತುರ್ದಶಿ ಎಲ್ಲಾದರೂ ಪ್ರವಚನಕ್ಕೆ ಹೋದರೆ ಈ ಹಿಂದೆ ಕೇಳಿದವರು ಬರ್ತಾರೆ, ನನ್ನ ಜೊತೆಗೆ ಹೇಳ್ತಾ ಇರ್ತಾರೆ, ಬಾಯಿ ಪಾಠ ದಿನಾಗೂ ಚಿಂತನೆ ಮಾಡಿ ಮಾಡಿ ರಕ್ತಗತ ಆಗಿದೆ. ತುಂಬಾ ಜನ ಮಾಡುತ್ತಾ ಇದ್ದಾರೆ ಅದನ್ನ. ನೀವು ಯಾಕೆ ಹೇಳ್ತಾ ಇದ್ದೇನೆ, ನೀವು ಅಂಥವರೇ, ಯಾರು ಕಡಿಮೆಯಾದವರಲ್ಲ, ವಿಶೇಷವಾಗಿ ಚಿಂತನೆ ಮಾಡಬೇಕಷ್ಟೇ. ಚತುರ್ದಶಿ ಗ್ರಂಥ ಈ ಎಲ್ಲ ಉಪನಿಷತ್ತಿನ ಸಾರಾಂಶವನ್ನ ಚಿಕ್ಕದಾಗಿ ಕ್ರೋಢೀಕರಿಸಿ ನಮ್ಮ ಜೀವನದಲ್ಲಿ ಎಟಕುವಂತೆ ಕೊಟ್ಟಿದೆ, ಅದನ್ನು ಚಿಂತನೆ ಮಾಡೋಣ. ಅದರಲ್ಲಿ ಒಂದು ಭಾಗವನ್ನ ಛಾಂದೋಗ್ಯ ಉಪನಿಷತ್ತಿನ ಭಾಗವನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಚಿಕ್ಕ ವಿಷಯ ಹೇಳಿ ನಾನು ಪ್ರವಚನವನ್ನ ನಿಲ್ಲಿಸ್ತೇನೆ. ಊಟವೇನೋ ಮಾಡುತ್ತೇವೆ, ಊಟ ಮಾಡುವ ಕಾಲಕ್ಕೆ ಆಹುತಗಳೇನೋ ಕೊಡ್ತೇವೆ, ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಅಂತ ಕೊಡ್ತೇವೆ. ಅದು ಕೊಡುವ ರೀತಿ ಗೊತ್ತಿರಲ್ಲ, ಹೇಗೆ ಕೊಡಬೇಕೋ ಗೊತ್ತಿರಲ್ಲ. ತುಪ್ಪ ಸಹಿತ ಅನ್ನವನ್ನೇ ಕೊಡಬೇಕು ಅದೊಂದು ಗೊತ್ತು, ಆದರೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ. ಅಂದರೆ ಹಾಕಿದ ಅನ್ನ ಅರಣ್ಯಕಾಚಾರ್ಯರು ತಿಳಿಸಿಕೊಡ್ತಾರೆ, ಹಾಕಿದ ಅನ್ನ ಅನ್ನದ ರಾಶಿಯ ಮುಂಭಾಗ ಹಿಂಭಾಗ ಎಡ ಬಲ ಮಧ್ಯೆ 5 ದಿಕ್ಕಿನಿಂದ 5 ರೀತಿಯಾದ ಆಹುತಿಯನ್ನು ಸ್ವೀಕಾರ ಮಾಡಬೇಕು. ಆ ಕೊಡುವ ಕಾಲಕ್ಕೆ ಕೂಡ ಪ್ರಾಣಾಯ ಸ್ವಾಹ ಅಂದರೆ ಸಾಮಾನ್ಯ ಬಡತನಕ್ಕೆ ಗೊತ್ತಿರಲ್ಲ. ಈ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಅಂದ್ರೆ ಒಂದು ಸಲ ಅನ್ನ ಚೂರು ಹಿಡಿದು ಹೀಗ್ ತಗೊಂಡು ಇಲ್ಲೇ ಹೀಗೆ ಅಂದ್ಬಿಡ್ತಾರೆ 5 ಸಲ. ಹಾಗಂದ್ರೆ ಸೀದಾ ನರಕಕ್ಕೆ ಹೋಗೋದೆ, ಯಾಕೆ 1 ಸಲ ತುಟಿ ತಾಕಿಸಿದ್ದು ಎಂಜಲು, ಮತ್ತದರನ್ನೇ 5 ಸಲ ಹೀಗೆ ಮುದ್ರೆ ಹಾಕಿದಂತೆ ಮಾಡಬಾರದು. 5 ಸಲ ಪ್ರತ್ಯೇಕವಾಗಿ ಅಗಳನ್ನು ತೆಗೆಯಬೇಕು, ಬಾಯಲ್ಲಿ ಹಾಕಬೇಕು, ಹಾಕುವ ಕಾಲಕ್ಕೆ ತುಟಿಗೆ ಹಲ್ಲಿಗೆ ತಗಲಬಾರದು, ನಾಲಿಗೆಯಲ್ಲಿ ಬೀಳಬೇಕು. ತುಳಸಿ ಸಹಿತ ತುಪ್ಪ ಸಹಿತ ಅನ್ನದ ಅಗಳನ್ನು ಹಾಕಬೇಕು. ಅದರಲ್ಲೂ ಯಾವ ರೀತಿ ಹಾಕಬೇಕು ಅಂದರೆ ಪ್ರಾಣ ಮುದ್ರೆಯಿಂದ ಪ್ರಾಣಾಹುತಿ, ಅಪಾನ ಮುದ್ರೆಯಿಂದ ಅಪಾನಾಹುತಿ, ವ್ಯಾನ ಮುದ್ರೆಯಿಂದ ವ್ಯಾನಾಹುತಿ. ಅದೆಲ್ಲ ನಮಗಾಗುತ್ತಾ ಆಗುತ್ತೆ ತಿಳ್ಕೊಂಡ್ರೆ. ಅಲ್ಲ ರೀ, ಎಂ ಎ ತಲೆಯಷ್ಟು ಪುಸ್ತಕ, ಎಂ ಎ ಬಿ ಎ ಅಂತ ಇಷ್ಟಿಷ್ಟು ದೊಡ್ಡ ಪುಸ್ತಕ ಓದಿ ಅದನ್ನೆಲ್ಲ ಎಕ್ಸಾಮ್ ಬಂದು ಪಾಸಾದಂತ ನಿಮಗೆ ಚಿಕ್ಕ ಚಿಕ್ಕ ವಿಷಯ ಗೊತ್ತಾಗಲ್ವಾ? ಆಸಕ್ತಿ ಇಲ್ಲ ಅಷ್ಟೇ. ಹೋಗ್ತಾನೆ, ಆಸಕ್ತಿ ಬಂದ್ರೆ ಅಪ್ಪನಂಥದ್ದು ಎಲ್ಲ ಚೆನ್ನಾಗಿ ತಿಳಿಲಿಕ್ಕಾಗುತ್ತೆ. ಆಸಕ್ತಿ ಕರೆಸಲಿಕ್ಕೆ ಈ ಉಪನ್ಯಾಸಗಳು ನಮ್ಮ ರಾಮಚಂದ್ರಾಚಾರ್ಯ ಇಡಿಸಿದ್ದಷ್ಟೇ, ಇನ್ನೇನಿಲ್ಲ. ಪ್ರಾಣಾಯಸ್ವಾಹ ಅಂದರೆ ಈ ಮೂರು ಬೆರಳು ನೋಡಿ, ಈ ಮೂರು ಬೆರಳು ಸೇರಿದೆ ಪ್ರಾಣಮುದ್ರ ಅಂತಾರೆ, ಇದನ್ನ ಅಪಾನ ಮುದ್ರ ಅಂತಾರೆ, ಇದು ಜ್ಞಾನ ಮುದ್ರ ಅಂತಾರೆ, ಇದು ಉದಾನ ಮುದ್ರ ಅಂತಾರೆ. ಇನ್ನು ಸಮಾನ ಅಂದ್ರೆ ಐದು ಸೇರಿಸಿದ್ರೆ ಸಮಾನ ಮುದ್ರ. ಬರೀ ಊಟದ ಕಾಲಕ್ಕೆ ಮಾತ್ರ ಅಲ್ಲ, ಜಪದ ಕಾಲಕ್ಕೂ ಆಯಾ ಮುದ್ರೆಗಳನ್ನು ಇಟ್ಟುಕೊಂಡು ವಿಶೇಷವಾಗಿ ಧ್ಯಾನ ಮಾಡಿದರೆ ವಿಶೇಷ ಫಲ ಆಗುತ್ತೆ ಅಂತ ಆ ಮುದ್ರಾ ಶಾಸ್ತ್ರವೇ ತಿಳಿಸಿಕೊಡುತ್ತೆ. ಆ ಐದು ಮುದ್ರೆಗಳಿಂದ ಆಹುತಿಯನ್ನು ಸ್ವೀಕಾರ ಮಾಡಿದರೆ ಹೇಳ್ತಾ ಇದ್ದಾರೆ, ಅದ್ಭುತವಾಗಿರತಕ್ಕಂಥ ಐದು ದ್ವಾರಗಳಿವೆ ವೈಶ್ವಾನರಾಜ್ಞಿಯ ಸುತ್ತು, ಐದು ದ್ವಾರಗಳಲ್ಲಿರುವ ದೇವತೆಗಳೆಲ್ಲ ಪ್ರೀತರಾಗ್ತಾರೆ. ಅಷ್ಟೇ ಅಲ್ಲ, ಯಾರಾದರೆ ನಿತ್ಯವೂ ಕೂಡ ಈ ಆಹುತಿಗಳನ್ನು ಕೊಡುವಾಗ ಈ ಚಿಂತನೆಯನ್ನು ಮಾಡುತ್ತಾರೋ ಅವರಿಗೆ ಬ್ರಹ್ಮ ವರ್ಚಸ್ಸು ಬರುತ್ತೆ, ದೇವತೆಗಳು ಪ್ರಸನ್ನರಾಗ್ತಾರೆ, ಅವರಿಗೆ ಅನೇಕ ಯಜ್ಞಗಳು ಮಾಡಿದ ಫಲ ಬರುತ್ತೆ, ಪಿತೃಗಳು ಪ್ರೀತರಾಗಿ ಬಿಡುತ್ತಾರೆ. ಮೂರು ರೀತಿಯಾದ ಋಣಗಳ ಬಾಧೆ ತಪ್ಪುತ್ತೆ, ದೇವಋಣ, ಋಷಿ ಋಣ, ಪಿತೃಋಣದ ಬಾಧೆ ತಪ್ಪುತ್ತೆ. ಇಷ್ಟೆಲ್ಲಾ ಫಲಗಳನ್ನ ವೈಶ್ವಾನರಾಜ್ಞಿಯ ಒಂದು ಪ್ರಕರಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಾನು ಹೇಳೋದಿಷ್ಟೇ, ಇದೆಲ್ಲ ಎಟಕದೇ ಇರುವ ಹಣ್ಣಲ್ಲ, ಎಟಕುವಂತೆ ಮಾಡಿಕೊಟ್ಟಿದ್ದಾರೆ ನಮ್ಮ ಅರಣ್ಯಕಾಚಾರ್ಯರು. ನಾ ಯಾಕೆ ಹೆಜ್ಜೆ ಹೆಜ್ಜೆಗೆ ನೆನೀತಾ ಇರ್ತೇನೆ ಅಂದ್ರೆ, ಒಬ್ರು ಯಾರೋ ಅಂದ್ರು ನಮಗೆ ಚತುರ್ದಶಿ ಅಂದ್ರೆ ಏನಿದೆ ರೀ, ಅದರಲ್ಲಿ 14 ಉಪನಿಷತ್ತಿನ ವಿಷಯಗಳನ್ನು ಹೇಳಿದ್ದಾರೆ, ಅಲ್ಲಿ ಹೇಳಿದ್ದನ್ನೇ ಹೇಳಿದ್ದಾರೆ, ಚಿಕ್ಕದಾಗಿ ಹೇಳಿದ್ದಾರೆ, ಉಪನಿಷತ್ತಲ್ಲಿ ದೊಡ್ಡದಾಗಿ ಹೇಳಿದ್ದಾರೆ, ಮತ್ತೆ ಚಿಕ್ಕದಾಗಿ ಹೇಳಿದೆ. ಈ ಗ್ರಂಥ ನಮಗೆ ಯಾಕೆ ಅಂದ್ರೆ ಇಷ್ಟು ದೊಡ್ಡದು ನಮಗೆ ಎಟಕಲ್ಲ, ಆದ್ದರಿಂದ ದೊಡ್ಡದು ಕೇಳಿಬಿಡುತ್ತೇವೆ, ಇದು ನಂದಲ್ಲ ಅಂತ ಪಕ್ಕಕ್ಕಿಟ್ಟು ಹೋಗ್ತಾ ಇರ್ತೇವೆ. ಅಂಥದ್ದನ್ನೆಲ್ಲ ಸಂಗ್ರಹ ಮಾಡಿ ನಿತ್ಯವೂ ಚುಟುಕಾಗಿ ಎಲ್ಲರ ಬಾಯಿಗೆ ಎಟಕುವಂತೆ ಮಾಡಿ ಅದ್ಭುತವಾದ ಗ್ರಂಥವನ್ನು ಕೊಟ್ಟಿದ್ದಾರೆ. ನಾನು ಒಂದು ಮಾತ್ರ ಹೇಳಿದೆ, ಇಂಥ ಉಪನಿಷತ್ತಿನ ಅದ್ಭುತ ರಹಸ್ಯಗಳನ್ನ ಚೆನ್ನಾಗಿ ಕ್ರೋಢೀಕರಿಸಿ ನಿತ್ಯ ನಾವು ಚಿಂತನೆ ಮಾಡುವಂತೆ ಮಾಡಿದ್ದಾರೆ. ಅಂಥ ಉಪಕಾರ ಮಾಡಿದ ಉಪನಿಷತ್ತಿನ ಆ ಒಳಗಿರತಕ್ಕಂಥ ಭಗವದ್ ರೂಪಕ್ಕೂ, ಆ ಉಪನಿಷತ್ತಿಗೆ ಭಾಷ್ಯ ಬರೆದು ಉಪಕಾರ ಮಾಡಿದ ನಮ್ಮ ಮಧ್ವರಾಯರಿಗೂ, ನಂತರ ಅನೇಕ ಟಿಪ್ಪಣಿಕಾರರಿಗೂ, ಅರಣ್ಯಕಾಚಾರ್ಯರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಆ ಉಪಕಾರ ನಾವು ಪಡೆದುಕೊಳ್ಳುವಂತೆ ಆಗಲಿ ಅಂತ ಕೃಷ್ಣನನ್ನು ಪ್ರಾರ್ಥನೆ ಮಾಡೋಣ. ಯಾಕೆಂದ್ರೆ ಭಗವಂತ ಕೃಷ್ಣ ಕೂತಿದ್ದಾನೆ, ನಾವೆಲ್ಲ ರೋಗಿಗಳು. ಯಾವ ರೋಗಿಗಳು ಅಂದರೆ ನಮಗೆ ಬೇಕಾದ ಸಿದ್ಧಿ ಬರ್ತಾ ಇಲ್ಲ, ಸಿದ್ಧಿಗೆ ಅನೇಕ ವಿಘ್ನಗಳು ಬರ್ತಾ ಇವೆ, ಆ ವಿಘ್ನ ನಾನಾ ರೀತಿಯಾಗಿದೆ. ಅಂಥ ರೋಗಗಳಿಗೆ ಭೇಷಜ ಸ್ವಾಮಿ ಕೃಷ್ಣ. ಅದಕ್ಕೆ ಹೇಳುತ್ತಾರೆ, ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ. ಆ ಕೃಷ್ಣ ಇದ್ದಾನೆ, ಒಳ್ಳೆ ಚುಟುಕಾದ ಚಿಕ್ಕ ರೂಪ ಅಲ್ವಾ, ವಾದರಾಜರು ಪರಿಚಯ ಮಾಡಿಕೊಡುತ್ತಾರೆ. ಈ ಚಿಕ್ಕ ರೂಪ ಬೇಗ ಒಲಿಯುತ್ತೆ, ಶ್ರೀನಿವಾಸ ಸ್ವಲ್ಪ ಜಾಸ್ತಿ ಕಾಲ ಅಂತೆ, ಶ್ರೀನಿ ಕೃಷ್ಣ ಬೇಗ ಬರ್ತಾರೆ. ಯಾಕೆ ಅಂದ್ರೆ ದಾರಕ ಚಿಕ್ಕ ಹುಡುಗ, ದೊಡ್ಡವರಿಗೆ ಎಷ್ಟು ಕೊಟ್ಟರು ತೃಪ್ತಿ ಬರಲ್ಲ, ಚಿಕ್ಕ ಹುಡುಗ ಚಾಕ್ಲೇಟ್ ಕೊಟ್ಟರು ಬಂದ್ಬಿಡ್ತಾರೆ. ಅದೇ ತರ ಕೃಷ್ಣ ಬೇಗ ಅನುಗ್ರಹ ಮಾಡುತ್ತಾನಂತೆ. ಅಂಥ ಕೃಷ್ಣನ ಪಾದಾರವಿಂದದಲ್ಲಿ ಏನು ಬರದಂತ ನಾನು ಎರಡು ವಾಕ್ಯಗಳನ್ನ ನನ್ನ ಉದ್ಧಾರಕ್ಕಾಗಿ ಶ್ರೀಗಳವರ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡುತ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮವನ್ನು ಕೂಡಿ ನಮ್ಮನ್ನು ಕರೆಸಿ ಪ್ರವಚನ ಮಾಡುವಂತೆ ಮಾಡಿ, ಆ ಪ್ರವಚನ ಮಾಡುವುದರ ಮೂಲಕ ನಮ್ಮ ಜನ್ಮ ಸಾರ್ಥಕ ಆಗುವಂತೆ ಒಂದು ಅವಕಾಶವನ್ನು ಕೊಡತಕ್ಕಂಥ ರಾಮಚಂದ್ರಾಚಾರ್ಯರಿಗೆ ಮತ್ತು ಅವರ ಸೇವಕರಿಗೆ ಮತ್ತು ಅವರ ಅಂದರೆ ಅವರಿಗೇನು ಒಂದು ಸಂಘ ಇಟ್ಟುಕೊಂಡಿದ್ದಾರಲ್ಲ ಅಭಿಮಾನಿಗಳು, ರಾಮಚಂದ್ರಾಚಾರ್ಯರ ಅಭಿಮಾನಿಗಳ ಸಂಘಕ್ಕೆ ಮತ್ತು ಅವರನ್ನ ಅನುಸರಿಸಿ ಬರುವ ಸಾವಿರಾರು ಜನಕ್ಕೆ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಕೇಳಿದ್ದನ್ನು ಅನುಷ್ಠಾನ ಮಾಡುವಂತಹ ಭಾಗ್ಯ ಶ್ರೀಪಾದಂಗಳವರ ಆಶೀರ್ವಾದದ ಮೂಲಕ ನಮಗೆಲ್ಲರಿಗೂ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಶ್ರೀಕೃಷ್ಣ ಅರ್ಪಣೆ.